ಸಕಲಗುಣರಿಷೋದ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಯದಾ ಆಶಿಷ ಆಶಾಶ್ಯೇ ವಿಕುರ್ವನ್ ಕ್ರಿಯೆಯಾ ಚಾಧೀರ ಯದಾ ಚಿತ್ತಂ ಪ್ರಸೀದೇತ ಯದೇ ಅಭಿತನೆ ಅದೆಲ್ಲ ಆಯ್ತಾ. ಉಪರಿ ಉಪರಿ ಗಚ್ಚಂತಿ ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ತನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಗುಣನಿಮಿತ್ತ ಕರ್ಮಭೇದಂ ನಿರೂಪ್ಯ ಜ್ಞಾನಭೇದವಾಹ ಕೈವಲ್ಯಂ ಯಥಾಶಾಸ್ತ್ರೇ ಪ್ರತಿಪಾದಿತಂ ತತ್ವಂ ತದ್ವಿಷಯ ಜ್ಞಾನಂ ಕೇವಲಮೇವ ಕೈವಲ್ಯಂ ಜ್ಞಾನಂ ಸಾತ್ವಿಕಂ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಶಾಸ್ತ್ರದಲ್ಲಿ ಹೇಗೆ ಹೇಳ್ತಾರೋ ಹಾಗೆ ತಿಳ್ಕೊಳ್ಳೋದು. ಶಾಸ್ತ್ರ ಯೋನಿತ್ವಾತಷ್ಟೇ, ಅದು ಕಲ್ಪನೆಗಳಿಂದ ಶಾಸ್ತ್ರ ಕೆಡಿಸೋದಲ್ಲ, ಅದನ್ನು ಸಾತ್ವಿಕ ಜ್ಞಾನ ಅಂತ ಶಾಸ್ತ್ರ ಹೇಳಿದ್ಮೇಲೆ ಮುಗಿದ ಮತ್ತೆ ಮಾತಿಲ್ಲ. ಅದ್ರ ಮೇಲೆ ಆರ್ಗ್ಯೂ ಮಾಡಿದರೆ ಅವನಿಗೆ ಅರ್ಥ ಆಗಿಲ್ಲ, ಅವನಿಗೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಕರ್ಮನಿಷ್ಠಂತೋ ರಾಜಸಂ, ಈ ಕರ್ಮನಿಷ್ಠವಾಗಿ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ್ರೆ ಅದು ರಾಜಸ ಜ್ಞಾನ. ಮೀಮಾಂಸಕರ ಜ್ಞಾನವೆಲ್ಲ ರಾಜಸ ಜ್ಞಾನ, ಅದು ಸರ್ವಸರ್ವತ್ವತ್ವ ಜ್ಞಾನ ಬಂದಾಗ ಅದು ಸಾತ್ವಿಕ ಜ್ಞಾನ. ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಅಗ್ನಿಹೋತ್ರಾದಿ ಕರ್ಮನಿಷ್ಠಂ, ಅಗ್ನಿಹೋತ್ರಾದಿ ಕರ್ಮನಿಷ್ಠವಾದದ್ದು ರಾಜಸ. ಪ್ರಾಕೃತ ಬಹಿರ್ಮುಖ ಜನಪ್ರಿಯ ವಿಷಯಕಂ, ಬಹು ಬಹಿರ್ಮುಖವಾದ ಜನಗಳಿಗೆ ಪ್ರಿಯವಾದ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ಏನದು ತಾಮಸ ಜ್ಞಾನ. ನಿರ್ಗುಣಂ ಮುಕ್ತಿ ಸಾಧನಂ, ನನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಮನ್ನಿಷ್ಠಂ ಯಾವುದು ನನ್ನಲ್ಲಿ ನನ್ನ ಪರವಾಗಿ ಅಂದರೆ ಹರಿಸರ್ವತ್ವತ್ವ ಪರವಾಗಿರ್ತಕ್ಕಂಥ ಜ್ಞಾನ ಇದೆಯೋ ಅದು ನಿರ್ಗುಣಂ ಸ್ಮೃತಂ. ನಿರ್ಗುಣ ಜ್ಞಾನ ಅಂದರೆ ಏನದಕ್ಕೆ, ಪರಮಾತ್ಮ ಗುಣಾತೀತನಾದವನು. ನೈರ್ಗುಣ್ಯ ಶಬ್ದಕ್ಕೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಗಚ್ಚ ತಮದೇ ಗಚ್ಚತಿ ಅಂತ ಹೇಳಬೇಕಾದ್ರೆ ನೈರ್ಗುಣ್ಯಂ ಪುರುಷೋಸ್ತುತೆ, ನೈರ್ಗುಣ್ಯ ಅಂದರೆ ಮೋಕ್ಷ ಅಂತ ಅರ್ಥ. ನೈರ್ಗುಣ್ಯ ಅಂದರೆ ಮೋಕ್ಷ ಸಾಧನವಾದ ಜ್ಞಾನ, ಹರಿಸರ್ವೋತ್ತಮತ್ವ ಜ್ಞಾನ. ಈಗ ಜ್ಞಾನಗಳು ಮೂರು ವಿಧ. ಮೊದಲನೇದಕ್ಕೆ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ ಅಂತ ಹೇಳಿತ್ತು. ತದುಕ್ತಂ ನೈರ್ಗುಣ್ಯ ಸಾಧನಂ ಎತ್ತತ್ ನಿರ್ಗುಣಂ ಪರಿಕೀರ್ತಿತಂ. ನೈರ್ಗುಣ್ಯ ಸಾಧನಂ ಎತ್ತತ್, ನೈರ್ಗುಣ್ಯ ಸಾಧನ ಮೋಕ್ಷಕ್ಕೆ ಸಾಧನವಾದ ಜ್ಞಾನ ಯಾವುದಿದೆಯಲ್ಲ ಅದನ್ನು ನಿರ್ಗುಣಂ ಪರಿಕೀರ್ತಿತಂ, ನಿರ್ಗುಣ ಜ್ಞಾನ ಅಂತ ಕರೀತಾರೆ. ಯಥಾಶಾಸ್ತ್ರೋಕ್ತ ವಿಜ್ಞಾನಂ ಕೇವಲ ಜ್ಞಾನ ಮುಚ್ಚತೆ ಸದೃಷ್ಟ ಶಾಸ್ತ್ರಾನುಕೂಲ್ಯ ತದೃಷ್ಟಾನಾಂಚ ಭಕ್ತಿತಃ ಗುಣಾನಾಂತು ಹರೌ ಭಾವಂ ವಿನಿಶ್ಚತ್ಯ ತದಾಶ್ರಯಾತ್ ಯಥಾಶಾಸ್ತ್ರಾನುಸಂಧಾನಂ ಜ್ಞಾನಂಚ ಹರಿ ಸಂಶ್ರಯಂ. ಅದಕ್ಕೆಲ್ಲ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದಂತಹ ಸ್ಪಷ್ಟೀಕರಣ. ಯಥಾಶಾಸ್ತ್ರೋಕ್ತ ವಿಜ್ಞಾನಂ ಕೇವಲ ಜ್ಞಾನ ಮುಚ್ಚತೆ. ಯಥಾಶಾಸ್ತ್ರ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆ ಹಾಗೇ ತಿಳ್ಕೊಳ್ಳೋದಕ್ಕೆ ಕೇವಲ ಜ್ಞಾನ ಅಂತ ಕರೀತಾರೆ. ಸದೃಷ್ಟ ಶಾಸ್ತ್ರಾನುಕೂಲ್ಯ ತದೃಷ್ಟಾನಾಂಚ ಭಕ್ತಿತಃ ಗುಣಾನಾಂತು ಹರೌ ಭಾವಂ ವಿನಿಶ್ಚಿತ್ಯ ತದಾಶ್ರಯ. ಸದೃಷ್ಟ ಶಾಸ್ತ್ರಾನುಕೂಲ್ಯ, ನಾನು ಓದಿರತಕ್ಕಂಥ ಶಾಸ್ತ್ರಕ್ಕೆ ಅನುಗುಣವಾಗಿ ಅದೃಷ್ಟಾನಾಂಚ. ಶಾಸ್ತ್ರ ಎಲ್ಲ ಓದಿಲ್ಲ, ಸ್ವಲ್ಪ ಓದಿದ್ದಾರೆ, ಆದರೆ ಸರಿಯಾಗಿ ಓದಿದ್ದಾರೆ ಸ್ವಲ್ಪ. ಆ ಸ್ವಲ್ಪ ಸರಿಯಾಗಿ ಓದಿರತಕ್ಕಂಥ ಶಾಸ್ತ್ರಕ್ಕೆ ಅನುಕೂಲವಾಗಿಯೇ ಉಳಿದ ಎಲ್ಲ ಶಾಸ್ತ್ರನೂ ಇದೆ ಅಂತ ಅರ್ಥ ಮಾಡಿ, ಕ್ರಾಸ್ ಸೆಕ್ಷನ್ ನೋಡಿ ಇಡೀ ಒಂದು ವಸ್ತುವಿನ ಸ್ವರೂಪ ಅರ್ಥ ಮಾಡಿಕೊಂಡ ಹಾಗೆ ಶಾಸ್ತ್ರ ಎಷ್ಟೇ ಓದಿದ್ರು ಕೂಡ ಅದನ್ನು ಉಳಿದ ಶಾಸ್ತ್ರವು ಕೂಡ ಹರಿಸರ್ವತ್ತು ಪರವಾಗಿಯೇ ಇರಬೇಕು. ಒಂದು ಶಾಸ್ತ್ರ ಅಂದರೆ ಬೇರೆ ಅರ್ಥ ಇಲ್ಲ ಅದಕ್ಕೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ನೀರು ಹರಿಯೋ ನೀರು ಸಮುದ್ರ ಹೇಗೆ ಸೇರಬೇಕು ಇರೋ ಶಾಸ್ತ್ರ ಎಲ್ಲ ದೇವ್ರ ಮೇಲೆ ಹಿಡಲೇಬೇಕು ಅಂತ ಗಟ್ಟಿಯಾಗಿ ತಿಳ್ಕೊತಾರಲ್ಲ, ಇದು ಸಾತ್ವಿಕ ಕೇವಲ ಜ್ಞಾನ. ಗುಣಾನಾಂತು ಹರವು ಭಾವಂ ವಿನಿಶ್ಚಿತ್ಯ ತದಾ ಹರವು ಭಾವಂ ಅಂದರೆ ತಾತ್ಪರ್ಯ. ಎಲ್ಲ ಶಾಸ್ತ್ರಗಳ ಸಾರ ಹರಿಯಲ್ಲೇ ಇದ್ದ ನಿಶ್ಚಿತ್ಯ, ಸರಿಯಾಗಿ ಅರ್ಥ ಮಾಡಿಕೊಂಡು ನಿಶ್ಚಯ ಜ್ಞಾನ ಇಟ್ಟುಕೊಂಡು ತದಾಶ್ರಯ ಅದನ್ನು ಅವಲಂಬಿಸಿಬಿಟ್ಟು ಯಥಾಶಾಸ್ತ್ರಾನುಸಂಧಾನಂ ಜ್ಞಾನಂಚ ಹರಿ ಸಂಶ್ರಯಂ. ಯಥಾಶಾಸ್ತ್ರ ಅನುಸಂಧಾನಂ, ಶಾಸ್ತ್ರಕ್ಕೆ ತಕ್ಕಂತೆ ವಿಧಿವಿಧಾನಗಳು ಹೇಗಿರಬೇಕು, ಹೋಮಾನ ಹೋಮ ಮಾಡಬೇಕು, ವಿಧಿವಿಧಾನ ಕೂಡ ಹೇಗಿರಬೇಕು, ಶಾಸ್ತ್ರೋಕ್ತವೇ ಆಗಿರಬೇಕು. ಬರೀ ಹೋಮ ಶಾಸ್ತ್ರೋಕ್ತವಾಗಿದ್ದರೆ ಸಾಲದು, ವಿಧಿವಿಧಾನವೂ ಶಾಸ್ತ್ರೋಕ್ತವೇ ಇರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಪೂರ್ವ ಉತ್ತರ ಬರೆದ್ರೆ ಸಾಲದು, ಅದು ಹೇಗಿರಬೇಕು, ಅದು ಪ್ರಿಸ್ಕ್ರೈಬ್ಡ್ ಆನ್ಸರ್ ಆಗಬೇಕು ಹೊರತು ಬರೀ ಆನ್ಸರ್ ಹೇಳಿದ್ರೆ ಸಾಲದು, ಅದೇ ಕ್ರಮದಲ್ಲಿ ಬರಬೇಕು. ಯಥಾಶಾಸ್ತ್ರಾನುಸಂಧಾನಂ ದಾನಂಚ ಹರಿಸಂಶ್ರೇಯಂ ವಿಧಿಚ, ಅದಕ್ಕೆ ಸಾತ್ವಿಕ ಜ್ಞಾನ ಅಂತ ಕರೀತಾರೆ. ಅಂದರೆ ಯಥಾಶಾಸ್ತ್ರೋ ವಿಜ್ಞಾನ ಯಥಾಶಾಸ್ತ್ರೋಕ್ತ ವಿಜ್ಞಾನಂ ವಿಚಾರ, ಯಥಾಶಾಸ್ತ್ರಾನುಸಂಧಾನಂ ಆಚಾರ, ವಿಚಾರವೇ ಆಗಲಿ ಆಚಾರವೇ ಆಗಲಿ ಶಾಸ್ತ್ರವನ್ನು ಅವಲಂಬಿಸೇ ಹೊರಟಿರಬೇಕು ಹೊರತು ಸ್ವಕಪೂರ್ವ ಕಲ್ಪಿತವಾದ ರೀತಿಯಲ್ಲಿ ಬರಕೂಡ. ಇದಾನಿ ಏನ ಅಪೇ ಶಾಸ್ತ್ರ ಸಂಪ್ರದಾಯ ಕೂಡ ಏನದು, ಶಾಸ್ತ್ರ ಸಂಬಂಧಪಟ್ಟಿದೆ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಬಂದರೆ ಸಂಪ್ರದಾಯಕ್ಕೆ ಬೆಲೆ ಇಲ್ಲ. ನಾವು ಏಕಾಚಿ ಉಪವಾಸ ಮಾಡೋ ಸಂಪ್ರದಾಯ ಇಲ್ಲ ಅಂತ ಹೇಳ್ತಾರೆ ತಿಳ್ಕೊಂಬೋಣ, ಅರ್ಥ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ನಾವು ಯಾವುದೋ ನಿಷಿದ್ಧವಾದ ಸಂಪ್ರದಾಯ ಹಾಕ್ಕೊಂಡ್ರೆ ಸರಿಯಲ್ಲ. ಆ ಸಂಪ್ರದಾಯ ಶಾಸ್ತ್ರಕ್ಕೆ ಅನುಗುಣವಾಗಿದೆ, ಶಾಸ್ತ್ರದ ವಾಕ್ಯ ಇಲ್ಲ, ಆದರೆ ಶಾಸ್ತ್ರಕ್ಕೆ ವಿರೋಧ ಇಲ್ಲ ಅಂತ ಸಂಪ್ರದಾಯ ಫಾಲೋ ಮಾಡಬೇಕು. ಶಾಸ್ತ್ರಕ್ಕೆ ವಿರೋಧವಿಲ್ಲದ ಹೋದರೆ ಶಾಸ್ತ್ರ ಅಕ್ಸೆಪ್ಟ್ ಆಗುತ್ತೆ ಅಂತ ಅರ್ಥ. ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದಾಗ ಸಂಪ್ರದಾಯ ಡಾಮಿನೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಕ್ಕೆ ಪ್ರಾಧಾನ್ಯ. ಯಥಾಶಾಸ್ತ್ರಾನುಸಂಧಾನಂ ಧ್ಯಾನಂತೆ ಹರಿಸಂಶ್ರೇಯಂ ಮಿತಿ ಚ ಇದಾನೀಂ ಗುಣ ನಿಮಿತ್ತಂ ಕ್ಷೇತ್ರಭೇದ ಮಹಾಪನಮಿತಿ. ಎಷ್ಟೋ ಜನ ಇರ್ತಾರೆ ಏಕಾದಶಿ ಆಚಮನ ಕೂಡ ಮಾಡಲ್ಲ, ಅವರು ಆಚಮನ ಮಾಡಿದ್ರೆ ಇದು ನೀರು ಕುಡಿದಾಗ ಆಗುತ್ತೆ ಆದ್ದರಿಂದ ಆಚಮನ ಮಾಡೋದಿಲ್ಲ. ಕೆಲವರು ಇರ್ತಾರೆ ಇವತ್ತಿಗೂ ಫ್ಯಾಕ್ಟ್ ಸುಳ್ಳಲ್ಲ, ಆ್ಯಕ್ಚುಲಿ ಇದ್ದಾರೆ. ತಪ್ಪದು, ಜೈನರಲ್ಲ, ನಮ್ಮ ಮಾಧ್ವರಲ್ಲೇ ಇದ್ದಾರೆ, ಜೈನರಲ್ಲ, ಮಾಧ್ವರಲ್ಲೇ ಕೆಲವರು ಇದ್ದಾರೆ. ಅವರೇನು ಮಾಡ್ತಾರೆ, ಸಂಧ್ಯಾ ವಂದನೆ ಮಾಡೋದಿಲ್ಲ, ಮಾಡಿದರೆ ಕಿವಿ ಮುಟ್ಕೊಂಡು ಮಾಡ್ತಾರೆ, ಗೊತ್ತಾಯ್ತಿಲ್ಲ. ಆದರೆ ತಪ್ಪದು. ಕೆಲವು ತಲೆ ಮೇಲೆ ಸ್ನಾನ ಮಾಡಬಾರ್ದು ಕೆಲವರು, ನಮ್ಮಲ್ಲಿ ಅದು ಇದ್ದಾರೆಲ್ಲ ಗೊತ್ತಿಲ್ಲ, ಬಟ್ ಇವರು ಇದ್ದಾರೆ, ಆಚಮನ ಮಾಡ್ತಾ ಇರೋರು ಇದ್ದಾರೆ. ಅದಕ್ಕೆ ಕುಡ್ದಾಗುತ್ತೆ, ಆಚಮನ ನೀರು ಕುಡ್ದಾಗದಾದರೆ ವ್ಯತಿರಿಕ್ತ ಆಚಮನ ಮಾಡಬಾರ್ದು. ಯಾತಕ್ಕೆ ನೀರು ಕುಡಿದ್ರೆ ದೇವ್ರ ಪೂಜೆ ಮಾಡೋದಾಗದಿಲ್ಲ, ನೀರು ಕುಡಿದ ಸಂಧ್ಯಾನೆ ಮಾಡೋದಾಗದಿಲ್ವಾ? ಅದರಲ್ಲಿ ಆಚಮನ ನೀರು ಕುಡಿಯೋದಲ್ಲ, ಆಚಮನ ಬೇರೆ ಇದು ಬೇರೆ ಅಷ್ಟೇ ಹೊರತು ಅದು ಆಚಮನ ಮಾಡಲೇಬೇಕು. ಏಕಾದಶಿನ ಆಚಮನ ಮಾಡಲೇಬೇಕು, ಆದ್ದರಿಂದ ವಿನಾಯಿತಿ ಇಲ್ಲ. ಆಚಮನ ನೀರು ಕುಡ್ದಾಗಲ್ಲ, ಇಲ್ಲವರು ಯಾವುದೇ ಕರ್ಮ ಮಾಡೋಕೆ ನೀರು ಕುಡಿದು ಮೊಸರು ಮಾಡೋದಾಗುತ್ತೆ, ತಪ್ಪದು. ಅದು ಆಚಮನ ನೀರು ಅದಕ್ಕೆ ಏನು ಮಾಡಿಬಿಟ್ಟೆ, ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಉದ್ಧರಣಿ ಎಷ್ಟಿರಬೇಕು, ಹೆಚ್ಚಿದ್ರೂ ತಪ್ಪು, ಕಡಿಮೆ ಇದ್ದರೂ ತಪ್ಪು. ಹೆಚ್ಚಿದ್ರೆ ಒಳಗೆ ಹೋಗುತ್ತೆ, ಆದ್ದರಿಂದ ನೀರು ಕುಡ್ದಾಗ ಲೆಕ್ಕ, ಗೊತ್ತಾಯ್ತು. ಹೆಚ್ಚಿದ್ರೆ ನೀರು ಕುಡ್ದಾಗ ಲೆಕ್ಕ. ಏಕಾಶಿಕರು ಏನು ಮಾಡ್ತಾರೆ, ಆಚಮನ ಜಾಸ್ತಿ ಮಾಡಬೇಡ ಅಂತ ಮಾಡಿಬಿಟ್ರೆ ಅದು ನೀರು ಕುಡ್ದಾಗ ಅದು ಆಚಮನ ಅಲ್ಲ. ಅದು ಕಡಿಮೆನೂ ಮಾಡಬಾರ್ದು, ಹೆಚ್ಚು ಮಾಡಬಾರ್ದು. ಎಷ್ಟು ಹೃದಯಕ್ಕೆ ಮುಟ್ಟಬೇಕಂತ ಅಷ್ಟೇ, ಹೊಟ್ಟೆಗೆ ಹೋಗಬಾರ್ದು. ಹೊಟ್ಟೆಗೆ ಹೋದರೆ ಅದು ಆಹಾರ, ಹೃದಯಕ್ಕೆ ಮುಟ್ಟಿದ್ರೆ ಆಹಾರ ಶುದ್ಧಿ ಅಷ್ಟೇ. ಆದ್ದರಿಂದ ಆಚಮನ ಆಗೋದು ಅಂತ ಸ್ನಾನ ಇದ್ದಂಗೆ, ಅದು ದೋಷ ಅಲ್ಲ. ಯಾಕೆ ಸಂಪ್ರದಾಯ ಅಂತೇಳಿ ಅಂಥ ಸಂಪ್ರದಾಯ ಫಾಲೋ ಮಾಡೋಕೆ ಹೋಗಬಾರ್ದು, ಅದು ತಪ್ಪು ಸಂಪ್ರದಾಯಗಳು ಅಂತ ಅರ್ಥ. ಅದರ ಶಾಸ್ತ್ರಕ್ಕೆ ವಿರುದ್ಧವಾದ ಸಂಪ್ರದಾಯ ಅದು. ಎರಡು ಗುಂಪಿದೆ, ತಗೋತಾರೆ ಕೆಲವರು, ತಗೊಳ್ಳೋದಿಲ್ಲ. ಸಾತ್ವಿಕ ಕಾರಕೋ ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂತೂ ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಅನಿಷ್ಠಂ ನಿರ್ಗುಣಂ ಸ್ಮೃತಂ. ಈಗ ವನಂತು ಸಾತ್ವಿಕೋ ವಾಸ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ. ಇದರಲ್ಲಿ ಕೂಡ ವಾಸಸ್ಥಾನದ ಎಲ್ಲ ಭಗವದ್ಗೀತೆಯಲ್ಲಿ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ. ಇರೋ ಜಾಗದಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ ವ್ಯತ್ಯಾಸ ಇದೆ. ವನಂತು ಸಾತ್ವಿಕೋ ವಾಸ, ವನದಲ್ಲಿ ವಾಸ ಮಾಡೋದು ಸಾತ್ವಿಕ ವಾಸ. ಸಾತ್ವಿಕ ನೆಲೆ ಅಂದರೆ ಅದಕ್ಕೆ ವಾನಪ್ರಸ್ಥರು ಇರ್ತಾರೆ, ಅದರಲ್ಲಿ ಎಲ್ಲಿರ್ತಾರೆ ಋಷಿಮುನಿಗಳೆಲ್ಲ, ವನದಲ್ಲಿ ವಾಸ ಮಾಡೋದು ಸಾತ್ವಿಕವಾದ ವಾಸ. ಗ್ರಾಮೋ ರಾಜಸ ಉಚ್ಯತೆ, ಗ್ರಾಮದಲ್ಲಿ ವಾಸ ಮಾಡೋದು ರಾಜಸ. ತಾಮಸಂ ದ್ಯೂತ ಸದನಂ, ಈ ಕ್ಲಬ್ ಕ್ಲಿಬ್ನಲ್ಲಿ ವಾಸ ಮಾಡೋದೆಲ್ಲ ಏನದು, ತಾಮಸ ವಾಸ. ಎಷ್ಟು ಕ್ಲಬ್ ಏನಿದೆ, ಕ್ಲಬ್ನಲ್ಲಿದ್ದರೆ ತಾಮಸ, ಅರ್ಥ ಆಯ್ತಾ? ಕ್ಲಬ್ನಲ್ಲಿದ್ದರೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ರೆ, ಮನೆಯಲ್ಲೇ ಸಿನಿಮಾ ನೋಡಿದರೆ ಅಲ್ಲ, ಸಿನಿಮಾ ನೋಡೋದೇ ಏನದು ತಾಮಸ ಕಾರ್ಯ. ಆದ್ದರಿಂದ ಮನೆ ಮಡಿ ಸಿನಿಮಾ ನೋಡ್ತೀವಿ ಅಂದರೆ ಆಗೋ ಹಾಗೆ, ಮಡಿಯಲ್ಲಿ ಕಾಫಿ ಕುಡಿತೀವಿ, ಮಡಿಯಲ್ಲಿ ಎಂಡ ಕುಡಿತೀವಿ ಅಂದರೆ ಆಗೋ ತಪ್ಪದು. ಆದ್ದರಿಂದ ಕ್ಲಬ್ನಲ್ಲಿ ವಾಸ ಮಾಡೋದು, ದ್ಯೂತಸದಲ್ಲಿ ವಾಸ ಮಾಡೋದೆಲ್ಲ ತಾಮಸ ವಾಸ. ಮನ್ನಿಕೇತಂತೂ ನಿರ್ಗುಣ, ದೇವಸ್ಥಾನದಲ್ಲಿ ವಾಸ ಮಾಡೋ ನಿರ್ಗುಣ. ದೇವಸ್ಥಾನ ಅಂತೇಳಿದರೆ ಈ ಫಿಸಿಕಲ್ ದೇವಸ್ಥಾನ ಅಲ್ಲ, ಹೃದಯದಲ್ಲಿರ್ತಕ್ಕ ದೇವರ ಚಿಂತನೆ ಮಾಡೋದು, ಅದು ಭಾಳ ಶ್ರೇಷ್ಠವಾದದ್ದು. ಹೊರಗೆ ದೇವಾಲಯ, ಅಲ್ಲಿ ವನವಾಸ, ಅದಕ್ಕೆ ವನದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಹೋದರೆ ಸಾತ್ವಿಕ ಆಯ್ತದೆ. ಇನ್ನು ಹೃದಯದಲ್ಲೇ ದೇವರು ಚಿಂತನೆ ಮಾಡ್ತಾ ಇದ್ರೆ ಭಾರಿ ಶ್ರೇಷ್ಠ. ಅದಕ್ಕೆ ಹೇಳಿ ವಾಸ ಅಂತ ಹೇಳಿದರೆ ಅಡುಗೆ ಊಟ ಮಾಡೋ ವಾಸ ಅಂತ ಹೇಳಿಲ್ಲ, ಅಲ್ಲೇ ಸ್ವಲ್ಪ ತಿದ್ದು ಬರೋದು ಅಂತ, ಅದು ಕೂತ್ ಬರ್ತಾರಲ್ಲ ಅದಕ್ಕೆ ಸ್ವಲ್ಪ ತಿದ್ದಾಗುತ್ತೆ ಅಂತೇಳಿ. ವಾಸ ಶಬ್ದಕ್ಕೆ ಪೂರ್ತಿ ಅಲ್ಲೇ ಬಿಡಾರ ಹುಡೋದು ಅಂತ ಅರ್ಥ ಅಲ್ಲ. ಬಿಡಾರ ಹುಡಿಸ್ಲಿಂದ ವಾಸ ಮಾಡಬಾರ್ದು, ದೇವಸ್ಥಾನ ಬೈಲಿಗೆ ಮಾಡಬಾರ್ದು ಅಷ್ಟಿದ್ದು. ಹೊರಗೆ ಇರಬೇಕು ಅದು, ಅರ್ಚಕರ ಕ್ವಾರ್ಟರ್ ಸಮೇತ ಎಲ್ಲಿರಬೇಕು, ಹೊರಗೆ ಇರು, ಹೊರಗೆ ಯಾವುದೂ ಇರಬಾರ್ದು. ದೊಡ್ಡ ದೊಡ್ಡ ದೇವಸ್ಥಾನದಲ್ಲ ಅಂತ ವ್ಯವಸ್ಥೆ ಮಾಡಿ, ಹೊರಗಿರ್ತದೆ ಒಳಗಿರೋದಿಲ್ಲ. ಏನ ಅದಕ್ಕೆ ನೋಡ್ಬೋದಾ? ನಾನು ಹೇಳಿದ್ನಲ್ಲ ಸಾತ್ವಿಕ ಅಂತ ತಿಳ್ಕೊಂಡು ನೋಡೋದಾರೆ ನೋಡಿ, ಸಿನಿಮಾದಲ್ಲಿ ಸಾತ್ವಿಕ ಎಂಬ ಪ್ರಭೇದ ಸಿಗೋದು ಭಾಳ ಕಷ್ಟ, ಗೊತ್ತಾಯ್ತಿಲ್ಲ ಯಾವುದೇ ರೀತಿಯಲ್ಲಿ ಏನು ಮಾಡಿ ಹಾಕ್ಬಿಟ್ಟಿರ್ತಾರೆ, ತಪ್ಪಿರುತ್ತೆ. ಆದ್ದರಿಂದ ನೋಡೋಕ್ಕೆ ಹೋಗ್ಬಾರ್ದು, ಎಂಥ ಮಹಾಭಾರತ ನೋಡಿದ್ರೂ ತಪ್ಪೇ ಇರುತ್ತೆ. ಆ ತಪ್ಪೇನು ಹಿಡಿತಾರೆ ನೋಡಬೇಕಷ್ಟೇ, ತಪ್ಪೇನು ಹೇಳಿರ್ತಾರೆ ನೋಡಕ್ ನೋಡ್ಬೇಕೆ ಹೊರತು ಇದಕ್ಕೆ ಅದು ಯಾರು ಕೇಳಿದ್ರೆ ಮಕ್ಕಳು ಹೇಳಿ ಉತ್ತರ ಕೊಡೋಕೆ ಬರುತ್ತೆ. ಎಲ್ಲೋ ಕೇಳಿ ಎಲ್ಲಿ ಕೇಳಿದೆ ಅವರು ಅಂತ ನೋಡಿದ್ರೆ ನಮಗೆ ಗೊತ್ತಿರುತ್ತಲ್ಲ ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ. ಪೂರ್ವ ಪಕ್ಷತ್ವೇನ ಹೇಗೆ ದುಶ್ಯಾಸ್ತ್ರ ಓದ್ತೀವೋ ಹಾಗೆ. ಸಾತ್ವಿಕ ತಾಮಸಂ ದ್ಯೂತ ಸದನಂ ಅನ್ನಿಕೇಯ ತತ್ವ ನಿರ್ಗುಣಂ ಸಾತ್ವಿಕ ಕಾರಕೋ ಅಸಂಖ್ಯ. ಅದು ಆ್ಯಕ್ಚುಲಿ ರಾಜ್ಯ ಯಾತಕ್ಕಾಗುತ್ತೆ ಅಂದರೆ ಆಚಾರ ಸರಿ ಮಾಡೋಕ್ಕಾಗಲ್ಲ ಗ್ರಾಮದಲ್ಲಿದ್ದಾಗ. ಪಟ್ಟಣೇ ಪಾದಮಾಚಾರ, ಗ್ರಾಮದಲ್ಲಿದ್ದಾಗ ಕಡಿಮೆ ಆಗುತ್ತದೆ. ಪಟ್ಟಣದಲ್ಲಿದ್ದ 1/4 ಅಷ್ಟು ಆಚಾರ ಮಾಡೋಕ್ಕಾಗುತ್ತದೆ, ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಯಾಕೆ ಪರಿಸರನೇ ಆಗಿರುತ್ತೆ, ಶುದ್ಧವಾದ ವಾತಾವರಣ ಯಾವುದು ಸಿಗೋದೇ ಸಾಧ್ಯತೆ ಇರೋದಿಲ್ಲ. ವನದಲ್ಲಿದ್ದಾಗ ನಿಶ್ಚಿಂತೆ, ಅದಕ್ಕೆ ಶುದ್ಧವಾದ ಸಾಧನೆ ಮಾಡಬೇಕು ಅಂದರೆ ಬರ ಋಷಿ ಮುನಿಗಳಂತೆ ವನದಲ್ಲೇ ವಾಸ ಮಾಡೋ ಶ್ರೇಷ್ಠ. ಸಾತ್ವಿಕ ಕಾರಕೋ ಅಸಂಗಿ ರಾಗಾಂಧೋ ರಾಜಸಸ್ಮೃತ ತಾಮಸ ಸ್ಮೃತಿ ವಿಭ್ರಷ್ಟೋ ನಿರ್ಗುಣೋ ಮದಪಾಶ್ರಯ. ಸಾತ್ವಿಕ ಕಾರಕ ಅಸಂಗಿ, ಅಸಂಗೀಕಾರಕ ಸಾತ್ವಿಕ ಫಲಸಂಗ, ಸಂಗ ಅಂತ ಎಲ್ಲೆಲ್ಲಿ ಬರುತ್ತೋ ಫಲಸಂಗ, ಫಲಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಕಾರಕ ಕರ್ತೃ ವಿಧಾನ ಏನಂತಾರವನ್ನ ಸಾತ್ವಿಕ ಕರ್ತೃ. ರಾಗಾಂಧೋ ರಾಜಸ ಸ್ಮೃತ, ಫಲಾಪೇಕ್ಷೆಯಿಂದ ಮಾಡಿದ ರಾಜಸ. ಫಲಾಪೇಕ್ಷೆ ವಿಹಿತ ಕರ್ಮ ಬಂದು ಕಾಮನ್, ವಿಹಿತ ಕರ್ಮವಾಗಿತ್ತು ಫಲಾಪೇಕ್ಷೆ ಬಿಟ್ಟು ಮಾಡಿದರೆ ಸಾತ್ವಿಕ, ಅದು ವಿಹಿತ ಕರ್ಮವಾಗಿದ್ದರು ಫಲಾಪೇಕ್ಷೆ ಇಟ್ಕೊಂಡು ಮಾಡಿದರೆ ಅದು ರಾಜಸ. ತಾಮಸ ಸ್ಮೃತಿ ವಿಭ್ರಷ್ಟ, ಆದರೆ ತಿಳುವಳಿಕೆ ಅನುಸಂಧಾನೇ ಇಲ್ಲ ಅಂತ ಕೆಲಸ ಮಾಡಿದ್ರೆ ಏನಾಗ್ತಾನೆ ಅವನು ತಾಮಸ. ನಿರ್ಗುಣೋ ಮದಪಾಶ್ರಯ, ಮದಪಾಶ್ರಯ ಕೇವಲ ಮೋಕ್ಷವನ್ನೇ ಉದ್ದೇಶಿಸಿ ಪ್ರತಿ ಕಾರ್ಯ ಮಾಡ್ತಾನಲ್ಲ ನಿರ್ಗುಣ ಸಾತ್ವಿಕ, ಅವನು ಕರ್ತ ಅಂತ ಕರೀತಾರೆ. ಇದಾರೀಂ ಕರ್ತೃಭೇದಮಾಹ ಸಾತ್ವಿಕ ಇತಿ. ಅದು ಸಾತ್ವಿಕಂ ದೇವಾಲಯಾದಿ ಅಂತ ಹೇಳಿದ್ರಿಂದ ತಿರುಪತಿಗೋ ಉಡುಪಿಗೋ ಹೋಗೋದಲ್ಲ, ಏನದು ಇರೋಷ್ಟು ಕಾಲ ಸಾತ್ವಿಕ ರೀತಿ ಕಾಲ ಕಳೆದಾಗಲೇ ಸಾತ್ವಿಕವಾದಂಥ ವಾಸಸ್ಥಾನವಾದ್ದರಿಂದ ಆದಷ್ಟು ತೀರ್ಥಯಾತ್ರೆ ಮಾಡೋದು, ಅವೆಲ್ಲ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಇರತಕ್ಕಂಥ ಸ್ಥಾನಗಳು. ಸ್ಮೃತಿಬಿಭ್ರಷ್ಟ ಶ್ರುತ್ಯಾದಿ ಅವಿಹಿತ ಕಾರ್ಯತ್ವೇನ ಸತ್ಕರ್ಮಣ ಸ್ರಸ್ತ. ಇಲ್ಲಿ ತಾಮಸನ ಸ್ಮೃತಿ ವಿಭ್ರಷ್ಟನಾದ್ದರಿಂದ ಅವನು ಯಾವ ಸರಿ ಯಾವ ತಪ್ಪು ವಿವೇಕನೇ ತೋಚಿತ್ ಮಾಡ್ತಾ ಹೋಗ್ತಾನೆ ಅವನು ತಾಮಸ. ಅವನು ತೋಚಿತ್ ಮಾಡೋದು ಶಾಸ್ತ್ರ ಎಂದು ಒಪ್ಪೋದಿಲ್ಲ, ಹೇಳಿದ್ದನ್ನು ಮಾಡಬೇಕು, ತೋಚಿದ್ದನ್ನು ಮಾಡೋ ಸಾಧ್ಯ ಇಲ್ಲ. ಸಾತ್ವಿಕಾಧ್ಯಾತ್ಮಿಕಿ ಶ್ರದ್ಧಾ ಕರ್ಮಶ್ರದ್ಧಾತೋ ರಾಜಸಿ ತಾಮಶ್ಚಧರ್ಮೇ ಯಾ ಶ್ರದ್ಧಾ ಮತ್ ಸೇವಾ ಯಾಂತು ನಿರ್ಗುಣ. ಸಾತ್ವಿಕ ಆಧ್ಯಾತ್ಮಿಕಿ ಶ್ರದ್ಧ, ಸಾತ್ವಿಕ ಆಧ್ಯಾತ್ಮಿಕಿ ಶ್ರದ್ಧ, ತ್ರಿವಿಧ ಭವತಿ ಶ್ರದ್ಧ ದೇಹಿ ನಾಂಸ ಸ್ವಭಾವಜ ಅಂತ ಹೇಳಿದ್ದಾರಲ್ಲ, ಆಧ್ಯಾತ್ಮಿಕಿ ಶ್ರದ್ಧ ಸಾತ್ವಿಕ. ಅಧ್ಯಾತ್ಮ ವಿಚಾರದಲ್ಲಿ ಆಸಕ್ತಿ ಬಂದರೆ ಸಾತ್ವಿಕ ಶ್ರದ್ಧೆ ಅಂತ ಕರೀತಾರೆ. ಅದು ಕರ್ಮಶ್ರದ್ಧ ಅಥವಾ ರಾಜಸಿ, ಈ ಕರ್ಮದಲ್ಲಿ ಶ್ರದ್ಧೆಯಿಂದ ಕರ್ಮಾಚರಣೆ ಮಾಡಿದರೆ ಅದೇನದು ರಾಜಸವಾದದ್ದು. ತಾಮಸಿ ಅಧರ್ಮೇಯ ಶ್ರದ್ಧ, ಅಧರ್ಮರು ಭಾರಿ ಸಿಸ್ಟಮೆಟಿಕ್ಕಾಗಿ ಮಾಡೋದು. ಸಂಧ್ಯಾನಿ ಮಾಡೋದಕ್ಕೆ ಏನ್ರಿ ಆಧಾರ ಅಂತ ಕೇಳ್ತಾರೆ, ಈ ಸ್ಮೋಕಿಂಗ್ ಏನು ಆಧಾರ ಇದೆ ಅವನಿಗೆ? ಸಂಧ್ಯಾನಿ ಮಾಡೋದನ್ನು ಬೈತಾರೆ, ತಮಾಷೆ ಮಾಡ್ತಾರೆ, ಇದ್ರ ಮಾತ್ರ ನಿರ್ಭಯವಾಗಿ ಮಾಡ್ತಾರೆ. ನೋಡಿ ಉಳಿದವ್ರ ಮುಂದೆ ಭಾರಿ ಹೆಮ್ಮೆಯಿಂದ ಮಾಡ್ತಾರೆ, ಅದು ಭಾರಿ ಶ್ರದ್ಧೆ ಅವನಿಗೆ. ಅದು ಅರ್ಥ ಅಂದರೆ ಈ ಸ್ವೀಕೃತ ಅಂದರೆ ಒಳ್ಳೆಯದನ್ನು ಬೈತಾನೆ, ಅದಕ್ಕೇನು ಆಧಾರ ಅಂತ ಪರಿಚಯ ಮಾಡ್ತಾನೆ. ಕೆಟ್ಟದನ್ನು ಕೆಟ್ಟದ್ದು ಅಂತ ಆಧಾರ ಇದ್ರು ಕೂಡ ಅದನ್ನು ನಾನು ಇಷ್ಟ ಅಂತ ಗೊತ್ತೇನೆ ಅಂತ ಹೇಳಿ ನಾನು ಇಷ್ಟ, ಅಲ್ಲಿ ಇಷ್ಟದ ಪ್ರಶ್ನೆ, ಇಲ್ಲಿ ಮಾತ್ರ ಇಷ್ಟದ ಪ್ರಶ್ನೆ ಅಲ್ಲ. ಅದು ಈ ರೀತಿ ಸ್ವೇಚ್ಛಾಚಾರವನ್ನು ಮಾಡೋದಕ್ಕೆ ಮನುಷ್ಯ ಹೋಗ್ತಾನಲ್ಲ, ಅದೆಲ್ಲ ಏನದು ತಾಮಸ. ಅವು ಮತ್ಸೇವಾಯ ಅಂತ ನಿರ್ಗುಣ, ಸದಾಕಾಲ ದೇವರ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥ ಶ್ರದ್ಧ ನಿರ್ಗುಣ ಶ್ರದ್ಧ, ಅದು ಗುಣವನ್ನು ಮೀರಿದ ಶ್ರದ್ಧ. ನಿರ್ಗುಣ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಇದೆಲ್ಲದರ ಮೇಲಿರತಕ್ಕಂಥ ಶ್ರದ್ಧೆ ಅಂತ ಅರ್ಥ. ಸಾತ್ವಿಕ ಆಧ್ಯಾತ್ಮಿಕ ಸಾತ್ವಿಕಿ ಇದೆಯಾ, ಸಾತ್ವಿಕ ಸಾತ್ವಿಕ ಇದೆಯಾ, ಯಾವತ್ತಿದೆಯಾ, ಅದಕ್ಕೆ ಯಾವತ್ತಿರಬೇಕು. ಸಾತ್ವಿಕಿ ಆಧ್ಯಾತ್ಮಿಕಿ ಶ್ರದ್ಧಾ ಕರ್ಮಶ್ರದ್ಧಾ ಅಥವಾ ರಾಜಸಿ ತಾಮಸಿ ಅಧರ್ಮೇ ಯಾ ಶ್ರದ್ಧಾ ಮತ್ಸೇವಾಯಾಂತು ನಿರ್ಗುಣ ಶ್ರದ್ಧಾಭೇದವಾ ಸಾತ್ವಿಕಿ ಇತಿ. ಆಧ್ಯಾತ್ಮಿಕಿ ಯಥಾಶ್ರುತ ಶಾಸ್ತ್ರ ವಿಷಯ, ಯಥಾಶ್ರುತ ಶಾಸ್ತ್ರ ವಿಷಯ, ಶಾಸ್ತ್ರದಲ್ಲಿ ಹೇಳಿದ ಆಧ್ಯಾತ್ಮಿಕ ಶ್ರದ್ಧಾ ಅಂದ್ರೇನು, ಶಾಸ್ತ್ರ ಹೇಳಿದ್ದಿದ್ದೇ ಇದೆ ಅದು ನಂಬ್ತಾನೆ, ಶಾಸ್ತ್ರ ಹೇಳಿದ್ರು ನಂಬ್ತಾನಲ್ಲ ಅದು ಆಧ್ಯಾತ್ಮಿಕ ಶ್ರದ್ಧಾ. ಶಾಸ್ತ್ರವನ್ನು ನಂಬೋದಿಲ್ಲ, ಸೈನ್ಸ್ ನಂಬ್ತಾನೆ, ಇದು ರಾಜಸ ಶ್ರದ್ಧಾ. ಸೈನ್ಸಿಂದ ನಂಬ್ತಾನೆ, ಶಾಸ್ತ್ರ ನಂಬೋದಿಲ್ಲ, ಗೊತ್ತಾಯ್ತಾ. ಯಾವುದನ್ನು ನಂಬೋದಿಲ್ಲ ಅವನು ತಾಮಸ ಶ್ರದ್ಧ, ಐ ಬಿಲೀವ್ ಇನ್ ನಥಿಂಗ್ ದಟ್ ಈಸ್ ಮೈ ಬಿಲೀಫ್ ಅಂತ ಹೇಳಿದ್ರೆ ಏನರ್ಥ ಅದು ತಾಮಸಿ ಶ್ರದ್ಧ. ಅದು ಶ್ರದ್ಧೆಯಿಂದ ಮೂರು ವಿಧ, ಎಷ್ಟು ಸಾತ್ವಿಕದಲ್ಲಿ ಬೇಕು ಎಷ್ಟು ಸರ್ತೆ ಏನೋ ವಾಯಿಸುತ್ತೆ ಕೆಲಸ ಆಗಿರೋದಿಲ್ಲ, ಆದರೂ ಬಿಡೋದಿಲ್ಲ ಅವನು, ಅಂತ ತಪ್ಪಿರಬೇಕಟ್ಟು ವಾಯಿಸ್ತಿ ತಪ್ಪಿಲ್ಲ. ಆ ಶ್ರದ್ಧೆ ಇಟ್ಕೊಂಡು ಒಳ್ಳೆ ಸಾತ್ವಿಕ ಶ್ರದ್ಧ ಯಾವ ಪಾವಲೇ ಇರಬೇಕು, ಅದು ಅದು ಫಲ ಕೊಡಲಿಲ್ಲ ಅಂತ ಹೇಳ್ತಾರೆ, ಅದರಲ್ಲೇ ಆರೋಪ ಅಲ್ಲ, ನಮ್ಮಲ್ಲಿ ದೋಷ ಇರಬೇಕಷ್ಟೇ ಹೊರತು ಆ ಶ್ರದ್ಧೆ ಮಾತ್ರ ಅಬಾಧಿತ ಆಗಿರಬೇಕು. ಕರ್ಮಶ್ರದ್ಧಾ ಅಥವಾ ರಾಜಸಿ ಆಧ್ಯಾತ್ಮಿಕ ಅಂತ ಹೇಳಿದಾಗ ಜ್ಞಾನ ಪ್ರಧಾನವಾದ ಶ್ರದ್ಧ, ಇದು ಕರ್ಮ ಪ್ರಧಾನವಾದ ಶ್ರದ್ಧ, ಇದು ಅಧರ್ಮದಲ್ಲೇ ಶ್ರದ್ಧ. ಶ್ರುತಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮನಿ ಸಾ ಸಾತ್ವಿಕೀ ತದನ್ಯಸ್ಯಾಪಿ ಅನುಸಾರೇಣ ನಿರ್ಗುಣ ಅಶ್ರುತ್ವಾಪಿ ಪ್ರಮಾಣಂ ಯೋ ವಾಸುದೇವೈಕ ಸಂಶ್ರೇಯ ಸ ನಿರ್ಗುಣೋ ಭಾಗವತಃ ಸಮುದ್ದಿಷ್ಟೋ ಮನೀಷಿಭಿ ಇತಿ ಸ್ಮೃತೇ. ಸ್ಪಷ್ಟೀಕರಣ ಕೊಡ್ತಾರೆ, ಶ್ರುತಶಾಸ್ತ್ರಾನುಸಾರೇಣ ಯಾ ಶ್ರದ್ಧಾ ಪರಮಾತ್ಮನೇ ಸಾ ಸಾತ್ವಿಕಿ. ಶಾಸ್ತ್ರವನ್ನು ನೋಡಿದ್ದಾನೆ, ಶಾಸ್ತ್ರಕ್ಕೆ ಅನುಗುಣವಾಗಿ ದೇವರಲ್ಲಿ ನಂಬಿಕೆ ಬಂದಿದ್ದೆ, ಅದೆಂಥದ್ದು ಸಾತ್ವಿಕಿ ಶ್ರದ್ಧಾ. ತದನ್ಯಶ್ಯಾಪಿ ಅನುಸಾರೇಣ ನಿರ್ಗುಣ ಅಶ್ರುತತ್ವಾಪಿ. ಅದೇ ರೀತಿ ತದನ್ಯಶ್ಯಾಪಿ ಅನುಸಾರೇಣ, ಉಳಿದು ಕೂಡ ಶಾಸ್ತ್ರಾನುಸಾರವೇ ಇರಬೇಕು, ನಂಬ್ತಾನಲ್ಲ ಅದಿಷ್ಟು ಸಾತ್ವಿಕರೇ. ನಿರ್ಗುಣ ಅಂದರೆ ಯಾವುದು? ಅಶ್ರುತ್ವಾಪಿ ಪ್ರಮಾಣಂಬಿಯು ವಾಸುದೇವೈಕ ಸಂಶ್ರೇಯ ಸ ನಿರ್ಗುಣೋ ಭಾಗವತಃ. ಅವ್ರು ಶಾಸ್ತ್ರ ಅದು ಕೇಳಿಲ್ಲ, ಆ ಬಗ್ಗೆ ಶ್ರದ್ಧೆ ಇದೆ ಅವನು, ಅದು ಭಾರಿ ಶ್ರೇಷ್ಠ. ಅದನ್ನೇ ಅರ್ಜುನ ಕೇಳಿದ್ದು, ಏ ಶಾಸ್ತ್ರ ವಿಧಿಮಸೃಜ್ಯ ವರ್ತದೆ ಕಾಮಕಾರತಃ ಅಂತ ಅಲ್ಲಿ ಪ್ರಶ್ನೆ ಬಂದರೆ ಅಲ್ಲಿ ಇವರಿಗೆ ಏನಾಗುತ್ತೆ? ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ ಅಂತ ಪ್ರಶ್ನೆ ಮಾಡಿರ್ತಾರೆ. ಶಾಸ್ತ್ರ ಓದಿ ಅದಕ್ಕೆ ತಕ್ಕಂತೆ ಇರೋದು ಬೇರೆ, ಶಾಸ್ತ್ರಾಧ್ಯಯನ ಮಾಡಿಲ್ಲ. ಆದರೆ ಸದ್ಯ ಆಗಿದೆ ಅವ್ರದ್ದು, ಶಾಸ್ತ್ರಾಧ್ಯಯನ ಮಾಡಿ ಸದ್ಯ ಮ್ಯಾಚ್ ಆಗುತ್ತೆ, ಗೊತ್ತಾಯ್ತಿಲ್ಲ. ಶಾಸ್ತ್ರ ಓದಿ ಏನು ನಂಬಿದ್ರೆ, ಶಾಸ್ತ್ರ ಓದೇ ಅಷ್ಟು ನಂಬಿದ್ದಾನೆ, ಅರ್ಥ ಆಯ್ತಾ? ಇದು ಭಾರಿ ಶ್ರದ್ಧೆ, ಯಾಕೆ ಶಾಸ್ತ್ರವನ್ನು ನೋಡಿ ಬಂದಿದ್ದಲ್ಲ, ಸಹಜವಾಗಿಯೇ ಬಂದಿದ್ದು. ಕಳ್ಳತನ ಮಾಡಬಾರ್ದು, ಏನೋ ಒಂದು 500 ರೂಪಾಯಿ ನೋಟ್ ನೋಡ್ದ, ಭಾಳ ಗಮನಿಸಿದ, ಯಾರೋ ಸುತ್ತಮುತ್ತಿದ್ದಾರೋ ನೋಡ್ದ, ಯಾರೋ ಇದ್ರು ಬರೀ ಬರಿಯಾರಿ ಹೋಗುತ್ತೆ ಅಂತ ಹೊರಟೋಗ್ಬಿಟ್ಟ. ಇನ್ನೊಬ್ಬನು ಪೊಲೀಸನ್ನು ನೋಡಿಬಿಟ್ಟ, ಪೊಲೀಸನ್ನು ನೋಡಿ ಭಯದಿಂದ ರಾಜಸ ಇದು ಸಾತ್ವಿಕ ಭಯ, ಇನ್ನೊಬ್ಬರು ನೋಡಿ ಅಪಕೀರ್ತಿ ಬರುತ್ತೆ ಅಂದ್ಕೊಂಡ, ಅಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ ರಾಜಸ. ಹಿಡ್ಕೊಂಡೋದ್ರು ಪರವಾಗಿಲ್ಲ ಅಂತ ತೊಗೊಂಡ ಅವನು, ತಾಮಸ ಅವನು ಬಿಡಿಸ್ಕೊಂಬಂದ್ರೆ ಅದನ್ನ ಅರ್ಧ ಕೊಟ್ಟರೆ ಬಿಟ್ಬಿಡ್ತಾನೆ ಅಂತ. ಆ ಥರ ಮೂರಾಯಿತು. ಇನ್ನೂ ಕೆಲವರು ಇದ್ದಾರೆ, ನಮ್ಮದಲ್ಲ ತಗೊಳ್ಳೋ ಯೋಚನೆ ಕೂಡ ಬೇಡ, ಅಲ್ಲಿ ಬಿದ್ದು ಬಿದ್ದಿರುತ್ತೆ ಅಷ್ಟೇ, ನಮ್ದಲ್ಲ. ಆತ ಯಾವ ಶಾಸ್ತ್ರ ಪುರಾಣ ಹೇಳಿಲ್ಲ, ಕಳ್ಳ ಇಲ್ಲ ಎದುರು ಯಾರ್ಯಾರು ಇಲ್ಲ ಅಲ್ಲಿ, ಅವ್ರು ಒಂದೇ ಜ್ಞಾನ, ನಂದಲ್ಲ ನಾನು ತೊಗೋಬಾರ್ದಷ್ಟು. ಇದು ಎಲ್ಲಿಂದ ಬಂತ ಅವನಿಗೆ? ಸಹಜವಾಗಿ ಬಂದಿತ್ತು, ಯಾರು ಹೇಳ್ಕೊಟ್ಟು ಬಂದಿದ್ದಲ್ಲ. ಯಾರು ತೊಗೋದ್ರೂ ಅರ್ಥನೇ ಆಗುತ್ತೆ ತೊಗೊಳೋದಕ್ಕೆ. ನಮ್ಮದಲ್ಲ ಯಾಕೆ ತೊಗೋಬೇಕು ಅಂತ ಕೇಳ್ತಾರೆ, ನಮ್ಮದಲ್ಲ ಯಾಕೆ ತೊಗೋಬೇಕು ಅದನ್ನು? ನೀನು ದುಡ್ಡು ಬೇಕಲ್ಲ, ಬೇಕಿದೆ ಇನ್ನು ತೊಗೋಬೇಕು ಅಂತ ಹೇಳಿಲ್ಲ ಅದನ್ನು, ಅವ್ರ ಆರ್ಗ್ಯುಮೆಂಟೇ ಹಾಕಿ ಅಂತ ಎಷ್ಟೋ ಜನ ಆಗಿರ್ತಾರೆ. ತೀರಾ ಓದು ಬರ ಏನೇ ಇರೋದಿಲ್ಲ ಅವರಿಗೆ, ಒಂದು ಅನ್ಯಾಯ ಮಾಡಿ ಗೊತ್ತೇ ಇರೋದಿಲ್ಲ ಅವರಿಗೆ. ಇವ್ರು ಫಸ್ಟ್ ಕ್ಲಾಸ್ ಓದ್ತೀನಿ ಹೇಗೆ ಅನ್ಯಾಯ ಮಾಡಬೇಕು ಅಂತ ಸ್ಟಡಿ ಮಾಡ್ತಾರೆ, ಅದು ಓದಿರ್ತಾನೆ ಸಿಸ್ಟಮೆಟಿಕ್ ಆಗಿ ಅನ್ಯಾಯ ಮಾಡ್ತಾನೆ. ಅವ್ನು ಓದೇ ಇಲ್ಲ, ಅನ್ಯಾಯ ಮಾಡೋದು ಅರ್ಥನೂ ಆಗೋದಿಲ್ಲ ಅವನಿಗೆ. ಆ ರೀತಿ ಇರತಕ್ಕಂಥ ಶ್ರದ್ಧೆ ಏನದು? ನಿರ್ಗುಣ. ಶಾಸ್ತ್ರವನ್ನು ಅವಲಂಬಿಸಿ ಬಂದಿದ್ದಲ್ಲ, ಸಹಜವಾಗಿ ಅಷ್ಟು ಗ್ರೇಟ್ ಆಗಿರ್ತಕ್ಕಂಥ ಶ್ರದ್ಧ. ಇದರ ಉಪದೇಶ ಮಾಡ್ತಾರೆ, ಓದಿ ಬಂದಿದ್ದಲ್ಲ, ಎಲ್ಲ ಸ್ವರೂಪದಲ್ಲೇ ಇರತಕ್ಕಂಥ ಜ್ಞಾನ, ಓದಿ ಬರಬಾರ್ದು. ಶೂದ್ರ ಅಂತ ಶೂದ್ರ ಓದಿ ಬರಬಾರ್ದು, ಜ್ಞಾನ ಬಂದಿದೆ ಅಂತ ಎಲ್ಲಿಂದ ಬಂತು? ಆಚಾರ ಹೇಳ್ಬಿಡ್ತಾನೆ. ಪುಟ್ಟ ಜ್ಞಾನಿ ಅವನು, ವೇದ ಜ್ಞಾನ ಕೂಡ ಇದೆ ಅವನಿಗೆ, ವೇದದಲ್ಲಿ ಹಿಡಿದು ಮ್ಯಾಚ್ ಆಗುತ್ತೆ, ವೇದ ಓದಿಲ್ಲ ಅಂತ. ಅದನ್ನು ಅದನ್ನು ಜ್ಞಾನವನ್ನು ಬ್ಯಾನ್ ಮಾಡಬಾರ್ದು, ವೇದ ಓದೋದು ಬ್ಯಾನ್ ಮಾಡಬಾರ್ದು, ಜ್ಞಾನ ಬ್ಯಾನ್ ಮಾಡಾಗಿಲ್ಲ, ಜ್ಞಾನ ಬಂದಾಗಿಬಿಟ್ಟಿದೆ, ಏನು ಮಾಡಾಗಿಲ್ಲ. ಆದರೆ ಏನು ಮಾಡಬಾರ್ದು? ಓದಿ ತಿಳ್ಕೊಂಡ್ರೆ ತಪ್ಪದು, ಓದ್ದೆ ಬಂದರೆ ಏನು ಮಾಡೋಕ್ಕಾಗ, ಭಾರಿ ಗ್ರೇಟ್ ಅಂತ ಕರೀಬೇಕು. ಯಾವುದೇ ರೂಲ್ಸ್ ಅಪ್ಲೈ ಮಾಡಿದಾಗ ಹಾಗೆ ಮಾಡೋದು, ಸ್ಕೇಲ್ ರಿವೈಸ್ ಮಾಡಿಬಿಡ್ತಾರೆ. ಕೆಲವು ಹೊಸ ಕ್ವಾಲಿಫೈ ಪ್ರಿಸ್ಕ್ರೈಬ್ ಮಾಡ್ತಾರೆ, ಯಾವುದಕ್ಕೂ ಸ್ಯಾಲ್ರಿ ಜಾಸ್ತಿ ಮಾಡಿದಾಗ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಯಾರಿಗೆ ಅಪ್ಲಿಕಬಲ್ ಇದು? ಮುಂದೆ ಬರೋರಿಗೆ ಅಪ್ಲಿಕಬಲ್. ಆಗ ಸರ್ವಿಸಲ್ಲಿ ಇದ್ದವ್ರಿಗಿಲ್ಲ, ಸರ್ವಿಸಲ್ಲಿ ಆಲ್ರೆಡಿ ಇದ್ದವರಿಗೆ ಅದು ಮುಂದೆ ಹೋಗಿಬಿಡ್ತದೆ. ಹಾಗೆ ಉಳಿದವ್ರಿಗೆ ಕೆಲವು ಕೋರ್ಸ್ ಮಾಡಲೇಬೇಕು. ಆ ರೀತಿ ಕೆಲವು ಸಹಜ, ಕೆಲವು ಅವರಿಗಿದ್ದ ಬರೋ. ಇದೆಲ್ಲ ಯೋಚನೆ ಮಾಡಿದರೆ ಓದ್ದೆ ಬರೋ ಜ್ಞಾನ ಬೇರೆ, ಓದಿ ಬರೋ ಜ್ಞಾನ ಬೇರೆ. ಓದ್ದೆ ಬಂದ ಜ್ಞಾನ ಇದ್ದು ಜನ್ಮಾಂತರ ಸಂಸ್ಕಾರ ಇದೆ ಅಂತ ಅರ್ಥ. ಜನ್ಮಾಂತರ ಸಂಸ್ಕಾರ ಇದೆ, ಒಂದು ಸ್ವರೂಪ ಜ್ಞಾನ, ಹಾಗೆ ಎರಡು ಟ್ಯಾಲಿ ಆಗೋದ್ರಿಂದ ಅವನಿಗೆ ಅನ್ಯಾಯ ಮೋಸ ಇತ್ಯಾದಿ ಅರ್ಥನೂ ಆಗೋದಿಲ್ಲ. ತಾಮಸ್ ಏನ ಯಾರ್ದು? ಒಬ್ಬರೇ ಒಬ್ಬರು ಹೇಳಿ ವಿರುದ್ಧ ಹೇಳಿ ಎಲ್ಲರೂ ಬಂದೋದ್ರು. ಯಾರೇ ಒಬ್ಬ ಇವತ್ತು ತುಂಬ ಜನ ಸಿಗ್ತಾರೆ, ಇವತ್ತು ಕೂಡ ಹಳ್ಳಿಗಳಲ್ಲಿ ಎಷ್ಟೋ ಜನಗಳು ಒಂದು ಪೈಸ ಮೋಸ ಮಾಡಿದ್ರೆ ಸಿಗ್ತಾರೆ, ಏನು ಮಾಡಿದ್ರು ಮುಟ್ಟೋದಿಲ್ಲ, ಅಷ್ಟು ಪ್ರಾಮಾಣಿಕರಾಗಿರ್ತಾರೆ. ಅಷ್ಟು ಕೋರ್ ಅಂದರೆ ಕೋರ್ ಆಗಿರ್ತಾರೆ. ಯಾರು ಓದ್ದವ್ರು ಆಗಿರೋದು ಭಾರಿ ಕಷ್ಟ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅದೆಲ್ಲ ಜನ್ಮಾಂತರ ಸುಕೃತ ಸ್ವಭಾವತ ಸಾತ್ವಿಕರು ಅಂತ ಅರ್ಥ. ಅವ್ರ ಮೇಲೆ ಬಿಟ್ಟೋದ್ರೆ ನೀವು ಎಷ್ಟು ರೂಪಾಯಿ ಬಿಟ್ಟೋಗಿ ಒಂದು ಪೈಸೆ ಲೆಕ್ಕಾಚಾರ ಎತ್ತ ಪದೇ ಆ ರೀತಿ ಕೊಟ್ಟಿರ್ತಾರೆ. ತಾಮಸ್ಯ ಧರ್ಮೇ ಯಾ ಶ್ರದ್ಧಾ ಮತ್ಸೇವಾಯಾಂತು ನಿರ್ಗುಣ ಪಥ್ಯಂ ಯುಕ್ತಮನಾಯಸ್ತಮಾರ್ಯ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂ ಚೇಂದ್ರಿಯ ಪ್ರೇಷ್ಠಂ ತಾಮಸಂ ಚ ಆರ್ತಿದಾ ಶುಚೀ. ಪಥ್ಯಂ ಯುಕ್ತಂ ಅನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂ ಚ ಇಂದ್ರಿಯ ಪ್ರೇಷ್ಠಂ ತಾಮಸಂ ಚ ಆರ್ತಿದಾ ಅಶುಚಿ. ಪಥ್ಯಂ ಯುಕ್ತಂ ಅನಾಯ, ಕೆಲವ್ರು ಏನು ಮಾಡ್ತಾರೆ, ಕೈಕಾಲು ತೊಳೆ ಅಪ್ಪ ಹೇಳಿಕೊಟ್ರು ನೋಡಿದ್ರು ತೊಳ್ಕೊಂಬೋದಿಲ್ಲ, ಕೆಲವರಿಗೆ ಸಹಜ ಅದು. ಬೇರೆಷ್ಟು ಶೂದ್ರರು ಕೈಕಾಲು ತೊಳೆದೇ ಇರೋ, ಯಾರು ಬಿಟ್ಟಿದ್ರೆ ಫಸ್ಟ್ ಕ್ಲಾಸ ಕೈ ತೊಳ್ಕೊತಾರೆ, ಅದು ಧರ್ಮ ಅಲ್ಲ. ತಕ್ಷಣ ಅವರಿಗೆ ಕ್ಲೀನ್ನೆಸ್ ಸ್ವಲ್ಪ ಸಹಜವಾಗಿ ಬಂದ್ಬಿಟ್ಟಿದೆ. ಇವ್ರು ಎಷ್ಟೋ ಜನಕ್ಕೆ ಏನೇನೋ ಯೋಚನೆ ಮಾಡೋ ಸಾಧ್ಯತೆನೇ ಇರೋದಿಲ್ಲ. ಪುಸ್ತಕ ದಾಟ್ಕೊಂಡು ಹೋಗ್ತಾರೆ, ಪುಸ್ತಕ ದುಡಿತಾರೆ, ಗೊತ್ತಾಯ್ತಿಲ್ಲ. ಎಜ್ಜೆ ಲೋಟ ಇಟ್ಬಿಡ್ಬೋದು ಎಷ್ಟೋ ಸಲ ಬೇಕಾದ್ರೆ ಮರೆತುಬಿಟ್ಟು, ಅವೆಲ್ಲ ಮಾಡಬಾರ್ದು. ಯಾವ ಕಾಲಕ್ಕೆ ಕೂಡ ಏನು ಮಾಡಬಾರ್ದು? ಶಾಸ್ತ್ರ ಅಂದರೆ ಅದನ್ನ ಯಾವುದು ಹೇಳ್ಕೊಳ್ಬೇಕಾಗಿಲ್ಲ. ಅದರ ಅರ್ಥ ಆಯ್ತು. ಈಗ ಹೇಳಿಕಲಿ ದೊಡ್ಡವರಂದ್ರೆ ಸಹಜ ಗೌರವ ಹೇಗೆ ಬರುತ್ತೋ ಆತ, ಯಾವುದನ್ನು ಹೇಳಿಕಲಿಬೇಕಾದ ಕಾರಣನೇ ಇಲ್ಲ. ಆ ರೀತಿ ತಿಳ್ಕೊಂಡಾಗ ಅರ್ಧಕ್ಕರ್ಧ ಓದ್ದೆ ಬಂದ್ಬಿಡುತ್ತೆ. ಆ ಭಾವನೆ ಬಂತು ಅಂದರೆ ಓದ್ದೇನೆ ಅರ್ಧ ವಿಷಯ ತಿಳಿದು ಹೋಗ್ಬಿಡುತ್ತೆ. ಆ ಭಾವನೆ ಕಲ್ತ್ಕೊಂಡು ಹೇಳಿ ಎಷ್ಟಂತ ಕಲಿಯೋಕ್ಕೆ ಸಾಧ್ಯ, ಹೇಳೋದಕ್ಕೆ ಸಾಧ್ಯ?
ಒಂದು ವಿಷಯ ಹೇಳಿದ್ರೆ ಎಲ್ಲ ಅಪ್ಲಿಕಬಲ್ ಅದು. ಒಂದ್ಸಲ ಶಾಕ್ ಹೊಡೆದು ಹಗಲೆಲ್ಲ ಹೇಳಿದ್ರು ಈ ವೈರ್ ಮುಟ್ಬೇಕಾ ಈ ವೈರ್ ಮುಟ್ಬೇಕಾ ಕೇಳಿದರೆ ಯಾ ಈ ಮನೆ ಇನ್ನೂರು ಮನೆ ವೈರು ಮುಟ್ಟಬಾರದು ಅಂತ ಕೇಳಿದರೆ ವೈರಸ್ ಉಡುತ್ತೆ ಎಲ್ಲಿ ಹೋದರೂ ಅಷ್ಟೇ ನಿಯಮ. ನಮ್ಮ ಮನೆ ಆಗಲಿ ಬೇರೆಯವ್ರ ಮನೆ ಆಗಲಿ ನಿಯಮಗಳು ಅಂದರೆ ಏನದು ಅಷ್ಟೇ. ನಮ್ಮ ಮನೆ ಪುಸ್ತಕ ದಾಟಬಾರ್ದು, ಬೇರೆ ಮನೆ ಪುಸ್ತಕ ದಾಟಬಾರ್ದು. ಬೇರೆ ಮನೆ ಭಾಗವತ ಇದ್ರೆ ಪರವಾಗಿಲ್ಲ ಅಂತಲ್ಲ, ಭಾಗವತ ಅಂದರೆ ಭಾಗವತನೇ ಅದು. ಆ ಒಂದು ಯೋಚನೆ ಬಂದುಬಿಟ್ರೆ ಅಧ್ಯಯನ ಭಾಳ ಫಾಸ್ಟಾಗಿ ನಡೀತ. ಆ ರೀತಿ ಅಪ್ಲಿಕೇಶನ್ ಇದ್ದುಬಿಟ್ರೆ ಒಂದೇ ಎಷ್ಟೋ ಜನ ಸಾಧನೆ ಮಾಡ್ಬೋದು. ಪ್ರತಿಯೊಂದು ಹೇಳಿಸ್ತಾ ಮಾತ್ರ ಕುತ್ಕೊಂಡ್ಬಿಟ್ಟು ಏನಾಗುತ್ತಾಗ ಅಲ್ಲೇ ಟೈಮ್ ಆಗುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅದನ್ನ ಯೋಚನೆ ಮಾಡಿದರೆ ಜ್ಞಾನವನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಸಹಜವಾಗಿ ತರಬೇಕು ಅನ್ನೋದನ್ನು ಕಲಿಬಹುದು. ಮಧ್ಯಂ ಯುಕ್ತಂ ಅನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂಚ ಇಂದ್ರಿಯ ಪ್ರೇಷ್ಠಂ ತಾಮಸಂಚ ಅರ್ಥಿದಾಶುಚಿ. ಈಗ ಆಹಾರದ ಬಗ್ಗೆ ಅಲ್ಲಿ ಡೀಟೇಲಾಗಿ ಹೇಳಿದ್ದಾರೆ, ಚಿಕ್ಕ ಹೇಳಿಬಿಡ್ತಾರೆ. ಅಲ್ಲಿ ಮೂರ್ನಾಲ್ಕು ಶ್ಲೋಕ ಹೇಳಿದರು ಒಂದೇ ಶ್ಲೋಕದಲ್ಲಿ ಹೇಳುತ್ತಾರೆ. ಪಥ್ಯಂ ಅದರಲ್ಲಿ ಪಥ್ಯವಾದ ಆಹಾರ ಆಗಬೇಕು. ಆಮೇಲೆ ಯುಕ್ತಂ ಯೋಗ್ಯವಾದ ಆಹಾರ, ಯುಕ್ತಾಹಾರ ವಿಹಾರಸ್ಯ ಬಂತಲ್ಲ ಹಾಗೆ, ಯುಕ್ತವಾದ್ದು ಯೋಗ್ಯವಾದದ್ದು ವಿಹಿತವಾದದ್ದು. ಅನಾಯಸ್ತಂ, ಅನಾಯಸ್ತಂ ಅಂದರೆ ಎದುರುಚ್ಛಾಲಾಭದಿಂದ ಬಂದಿರಬೇಕು, ಪ್ರಯತ್ನಪಟ್ಟು ಬಂದಿರೋದಾಗಬಾರದು. ಆಮೇಲೆ ಆಹಾರ್ಯಂ, ಇಂಥ ಆಹಾರ ಅನ್ನೋದು ಸಾತ್ವಿಕಂ ಸ್ಮೃತಂ, ಸಾತ್ವಿಕವಾದ ಆಹಾರ. ಅನಾಯಸ್ತಂ ಅಕ್ಲಿಷ್ಟಂ, ಪಥ್ಯಂ ಯುಕ್ತಂ ಅನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ. ಅಲ್ಲಿ ಹೇಳಬೇಕು ಎಷ್ಟೊಂದು ಹೇಳಿ, ಆಯುರಾರೋಗ್ಯ ಆಯುಸ್ಸತ್ವ ಫಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ಅಂತ ಹೇಳಿದರು. ರಸ್ಯಾಹ ಸ್ನಿಗ್ಧಾಹ ತಥಾ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ, ಅಷ್ಟೆಲ್ಲ ವಿಸ್ತಾರವಾಗಿ ಹೇಳಿದರು. ಒಂದು ಮಾತ್ರ ಹೇಳಿ ಪಥ್ಯಂ ಅಷ್ಟೇ, ಇದಕ್ಕೆ ಅದು ವ್ಯಾಖ್ಯಾನ ಎಲ್ಲ ಸೇರಿಸ್ಕೋಬೇಕು ವಾಕ್ಯಗಳನ್ನು, ಅವು ಸ್ಪಷ್ಟ ಆಗುತ್ತೆ. ಅದೇ ಕೃಷ್ಣನೇ ಅಲ್ಲಿ ಹೇಳಿರೋದ್ರಿಂದ ಅದೇ ಭಾವನೆ ಎಲ್ಲ ಬಂದಂತೆ ಲೆಕ್ಕ. ರಾಜಸಂತೆ ಇಂದ್ರಿಯ ಪ್ರೇಷ್ಠಂ, ಒಳ್ಳೆ ಇಂದ್ರಿಯಕ್ಕೆ ಹಿತಾಗಬೇಕಷ್ಟೇ, ಶಾಸ್ತ್ರ ಮುಖ್ಯ ಅಲ್ಲ. ಲೈಕ್ ಇಟ್ ಐ ಡೂ ಇಟ್ ಅಂತ ತಿಳ್ಕೊಂಡ್ಬಿಟ್ರೆ ಇಂದ್ರಿಯ ಪ್ರೇಷ್ಠ, ಇಂದ್ರಿಯಗಳು ಹಿತವಾಗುತ್ತೆ. ಬಾಯಿ ರುಚಿ ಅಂತಾರಲ್ಲ ಅದು, ಬಾಯಿ ರುಚಿ ಆಹಾರ ತಗೊಂಡ್ರೆ ಈ ಗುರುಗಳ ತಿಂಡಿಯಲ್ಲಿ ಯಾವುದಕ್ಕೆ ಸೇರುತ್ತಿದೋ ರಾಜಸ. ಅದಕ್ಕೆ ಎಷ್ಟೋ ದಿನ ಬರುತ್ತೆ, ಅದಕ್ಕೆ ಅದನ್ನು ಹೇಳ್ತಾರೆ, ಸಿಕ್ಕಲ್ ತಿನ್ನಬೇಡಿ, ಕರದ ತಿನ್ನಬೇಡಿ, ಬಾಯಿ ತುಂಬ ಬಾಯಿಲಿ ಆಡ್ಸ್ತಾ ಇಡಬೇಡಿ, ಹಾಗೆಲ್ಲ ಹೇಳ್ತಿರ್ತಾರೆ. ಅದು ರಾಜಸ. ತಾಮಸಂಚ ಆರ್ತಿದ ಶುಚಿ, ಆರ್ತಿದ ಮತ್ತು ಅಶುಚಿ. ಆರ್ತಿ ಅಂದರೆ ನೋವುಂಟು ಮಾಡೋದು, ತಿಂತಾನೆ ಒದ್ದಾಡಿದ್ದು ಒದ್ದಾಡಿದ್ದ ಆಮೇಲೆ ಏನು ಸುಖ ಇಲ್ಲ. ಅಶುಚಿ ಕೊಳಕು, ಅದು ಅಶುಚಿ ಎಂಬುದು ಅಲ್ಲಿ ಅರ್ಥ ಹೇಳ್ತಾರೆ. ಏನೇನದು ಉಚ್ಚಿಷ್ಟಂ ಚಾಪಿ ಚಾಮೇಧ್ಯಂ ಭೋಜನಂ ತಾಮಸ. ಉಚ್ಚಿಷ್ಟ ಅಮೇಧ್ಯ ಎಲ್ಲ ಏನವು? ಮತ್ತೆ ಯಾತಯಾಮಂ ಗತರಸಂ ಭೂತಿ ಪರ್ಯುಷಿತಂಚ ಯತ್ ಉಚ್ಚಿಷ್ಟಂ ಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇಷ್ಟು ಹೇಳಿದ್ರಿಂದ ಅದೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಅಶುಚಿ ಶಬ್ದಕ್ಕೆ ಅವಿಷ್ಟು ಅರ್ಥ. ಅಶುಚಿ ಅಂದ್ರೆ ಏನು? ಮಡಿ ಇಲ್ಲ, ಫಸ್ಟ್ ಕ್ಲೀನ್ ಇಲ್ಲ, ಇನ್ನೊಂದು ಮಡಿ ಇಲ್ಲ ಕ್ಲೀನ್ ಇಲ್ಲ, ಅಥವಾ ಕ್ಲೀನ್ ಆದ ಜಾಗದಲ್ಲಿ ಬಡಿಸಿಲ್ಲ, ಕ್ಲೀನ್ ಆದ ರೀತಿಯಲ್ಲಿ ಬಡಿಸಿಲ್ಲ, ಅಶುಚಿ ನೈವೇದ್ಯವಾಗಿಲ್ಲ. ಅಶುಚಿ ಅದು ನೈವೇದ್ಯವಾದ ಮೇಲೆ ಶುಚಿಯಾಗೋದು. ನೈವೇದ್ಯದ ಪ್ರೋಸೆಸ್ ಏನದು? ಅದನ್ನು ಶುದ್ಧ ಮಾಡಿಕೊಳ್ಳೋ ಪ್ರೋಸೆಸ್. ಅರ್ಥ ಆಯ್ತಾ? ನೀರನ್ನು ಹೇಗೆ ತೀರ್ಥ ಮಾಡ್ತೇವೋ ಅನ್ನ ನೈವೇದ್ಯ ಮಾಡಬೇಕು, ಆಗ ತಿನ್ನಲಿಕ್ಕೆ ಅರ್ಹವಾಗುತ್ತೆ. ಅದೇ ರೀತಿಯಲ್ಲಿ ಆರ್ತಿದ ಅಶುಚಿ, ಆರ್ತಿ ಅಂದರೆ ನೋವು, ಆರ್ತಿದ ನೋವು ಕೊಡ್ತಕ್ಕಂಥದ್ದು. ಆರ್ತಿದ ಮತ್ತು ಅಶುಚಿ ಎರಡು, ಆರ್ತಿದಂಚೆ ಅಶುಚಿ ಚ, ಅದು ಆರ್ತಿದ ಶುಚಿ. ಇವೆಲ್ಲ ಏನು ಮಾಡಿ ಕ್ಲೂ ಕೊಟ್ಬಿಟ್ರು, ಕ್ಲೂ ಕೊಟ್ಟಿದ್ದರಿಂದ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಮುಗಿದು. ಕೆಲವರು ಹೇಳ್ತಾರೆ ಇದು ತಿನ್ನಬೇಕೋ ಬೇಡೋ ಅಂತ ಕೆಲವರು ಕೇಳ್ತಿರ್ತಾರೆ. ಅಲ್ಲೆಲ್ಲಿ ಹೇಳಿರೋದಿಲ್ಲ, ಸ್ಪೆಸಿಫಿಕ್ಕಾಗಿ ಹೇಳಿರೋದಿಲ್ಲ. ಅವಕ್ಕೇನು ಮಾಡಬೇಕು? ಅಪ್ಲೈ ಮಾಡಬೇಕಿತ್ತು. ಈ ಗುಣ ಇದ್ದು ಬಿಟ್ಟರೆ ಇದು ನೋವಾಗುತ್ತೆ, ತಿಂದ ಮೇಲೆ ತಿಲ್ಲಕ್ಕೆ ಹೋಗಬೇಡಿ ಅಷ್ಟು. ಅಷ್ಟು ಕ್ಲೀನ್ ಇಲ್ಲ ಅನ್ನ ಹೇಳಬೇಕಾಗಿಲ್ಲ. ಅದಕ್ಕೆ ಡೈರೆಕ್ಟಿ ಬಿಟ್ಬಿಟ್ಟು ಕೈ ಸಾಧ್ಯ ಅಲ್ವಾರ ಇಟ್ಕೊಳಕಾಗಿದ್ರು ಬಿಟ್ಬಿಡ್ತಾರೆ ಅಷ್ಟೇ. ಆರ್ತಿದ ಶುಚಿ ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂತೋ ರಾಜಸಂ ತಾಮಸಂ ಮೋಹದೈನ್ಯೋತ್ಥಂ ನಿರ್ಗುಣಂ ಮದಪಾಶ್ರಯಂ ಸುಖ. ಎಷ್ಟು ಮೂರು ಶೋಕ ಹೇಳಿದ್ದಾರೆ, ಸಾತ್ವಿಕ ರಾಜಸ ತಾಮಸ ಅಂತೇಳಿ ಒಂದೇ ಶೋಕದಲ್ಲಿ ಹೇಳಿದ್ದಾರೆ. ಸಾತ್ವಿಕಂ ಸುಖಂ ಆತ್ಮೋತ್ಥಂ, ಇಟ್ಸ್ ಸಿಂಪಲ್. ಇದು ಆತ್ಮೋತ್ತಮ ಸುಖಂ ಸಾತ್ವಿಕಂ. ಆತ್ಮೋತ್ಥ ಅಂದ್ರೇನು? ಮುಕ್ತಿಯ ನೈಜ ಸುಖಾನುಭೂತಿ, ಒಳಗಿನಿಂದ ಬರುತ್ತಲ್ಲ ಸುಖ. ಗೊತ್ತಾದ ಆತ್ಮೀಯ ಸ್ವಾತ್ಮರತಿರೇವಶ್ಚಾತ್ ಆತ್ಮತೃಪ್ತಶ್ಚ ಮಾನವ. ಆತ್ಮೋತ್ತಮ ಸುಖಂ ಸಾತ್ವಿಕಂ, ಒಳಗಿಂದ ಬರತಕ್ಕಂಥ ಜ್ಞಾನ ಸುಖ ಅದು ಸಾತ್ವಿಕ ಸುಖ. ವಿಷಯೋತ್ಥಂತು ರಾಜಸ, ವಿಷಯಾನುಭವದಿಂದ ಏಹಿ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧಃ. ಅನಿತ್ಯವಾದದ್ದು ವಿಷಯದಿಂದ ಬರೋದು, ಆಗಮಾಪಾಯ ಆದದ್ದೆಲ್ಲ ಏನದು? ರಾಜಸ ಸುಖ. ತಾಮಸಂ ಮೋಹದೈನ್ಯೋತ್ಥಂ, ಮೋಹದಿಂದ ದೈನ್ಯದಿಂದ ಪಡಿತಾನಲ್ಲ, ಭಿಕ್ಷೆ ಬೇಡ ತಗೋತಾನೆ, ತಾಮಸ ಸುಖ. ಏನು ಸುಖ ಅದು? ಒಂದು ಅಂತ ಸುಖದ ಸುಖ ಇಲ್ಲ. ಅದೇ ಅನ್ಯರಾಯಿಂದ ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದ ಆಯಿತೆಂಬ ಕ್ಲೇಶ ಮೇಲಯ್ಯ. ಎಷ್ಟು ಒಳ್ಳೆ ಮಾತುಗಳು ವಿಷ್ಣು ಕೂಡ. ಅದು ಮೋಹ ದೈನ್ಯ, ಮೋಹದಿಂದ ದೈನ್ಯದಿಂದ ಬಂದ ಸುಖ. ಸುಖ ದುರ್ಯೋಧನ ಏನು ಮಾಡ್ದ? ಮೋಸದಿಂದ ರಾಜ್ಯ ತಗೊಂಡು ಸುಖ ಕೊಡುತ್ತೆ. ಅದೇನಾದ್ರೂ ಕೂಡ ಯಾವಾಗಲೂ ದುಃಖ, ದುಃಖ ಯಾವಾಗ ಬರ್ತಾರೋ ಪಾಂಡವರು ಯಾವಾಗ ಕೊಲ್ತಾರೋ ಇವನು ಯಾವಾಗಲೂ ಭಯ. ಸುಖ ಅಲ್ಲ ಅದು. ಒಂದು ಪಾಂಡವರ ಸುಖ ಏನದು? ಆತ್ಮೋತ್ಥಂ. ಎಷ್ಟು ಸುಖವಾಗಿದ್ದರು ಪಾಂಡವರು ವನವಾಸದಲ್ಲಿ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಮುಕ್ತಾನಾಂ ಪಾಂಡವಾನಂತೂ ಅಂತರಂ ಕಿಂಚಿದೇವಹಿ. ಸ್ವಲ್ಪ ಎತ್ತ ಮುಕ್ತರಿದ್ದಾಗಿದ್ದಾರಂತೆ ಪಾಂಡವರು, ವನದಲ್ಲಿದ್ದಾಗ, ಊರಲ್ಲಿದ್ದಾಗಲ್ಲ. ಅಷ್ಟೇ ಹ್ಯಾಪಿಯಾಗಿದ್ದಾರೆ, ಸುಖ ಒಣಗಿದ್ದ ಬರ್ತಾ ಇದೆ ಅವರು. ಏಕಾದಶಿ ಸುಖವಾಗಿರ್ತಾರೆ, ಉಪವಾಸ ಮಾಡಿದವರು ಬೆಳಿಗ್ಗೆ ತಿಂತಾನೆ ಇರ್ತಾರೆ, ಡಿಸ್ಟರ್ಬ್ ಬಿಡೋರು, ಇನ್ನೂ ದಾಚಿಯಾಗಿಲ್ಲ, ಬೈತಾ ಇರ್ತಕ್ಕ ಇಷ್ಟು ತಿಂದು ಕೂಡ ಅವನಿಗೆ ಇರ್ತಾರೆ ಡಿಸ್ಟರ್ಬೆನ್ಸ್. ಅವರು ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ಒಳಗಿಂದ ತೃಪ್ತಿ ಇದೆ ಅವರಿಗೆ. ದೇವರಲ್ಲಿ ಕೆಲಸ ಮಾಡಿದ್ದೇನೆ, ತಗೊಳ್ಬಾರ್ದು ಅನ್ನೋದು ಬಿಟ್ಟು ಇದೆ, ಎಷ್ಟು ಕಷ್ಟಪಟ್ಟರು ತಗೊಂಡಿಲ್ಲ, ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸುಖ ಇರುತ್ತೆ ನೋಡಬೇಕು. ಪಥ್ಯಂ ಯುಕ್ತ ಮನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂ ಚೇಂದ್ರಿಯ ಪ್ರೇಷ್ಠಂ ತಾಮಸಂಚ ಆರ್ತಿತಾ ಶುಚಿ ಸಾತ್ವಿಕಂ ಸುಖಮಾತ್ಮೋತ್ತಮ. ಇವತ್ತು ಅವನು ಮಿಸ್ ಇದ್ದೀಗಿದ್ದಾನೆ ಪೂರ್ತಿ. ಇವತ್ತು ಹೊರಗಿನ ಸುಖನೇ ಸುಖ ಅಂಬ ಪಾನಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಒಳಗಿನ ಸುಖ ಅಂದರೆ ಅರ್ಥನೇ ಆಗೋದಿಲ್ಲ ಅವರಿಗೆ. ಒಳಗಿನ ಸುಖದ ಒಂದು ಎಕ್ಸಾಂಪಲ್ ಮಲಗಿರ್ತಾನೆ, ಹೇಳ್ತಾನೆ ಅದು ಸುಖ, ಎಷ್ಟೊಂದು ಸುಖ ಮಲಗಿದ್ದೆ ಅಂತ ಹೇಳಿದೆ. ಎಲ್ಲಿಂದ ಬಂತು ಸುಖ ಅದು? ಬರುತ್ತಿದ್ದೀಗೆಲ್ಲ ಏನೇ ಇಲ್ಲೇ ಇಲ್ಲ. ಎಲ್ಲಿಂದ ಬಂತು ಅಂತ ಕೇಳಿದರೆ ಆತ್ಮೋತ್ತಮ. ನಿದ್ರಾವಸ್ಥೆ ಅನ್ನೋದು ಮುಕ್ತಿಗೆ ಸ್ಯಾಂಪಲ್ ಇದ್ದಾಗ, ನಿದ್ರಾವಸ್ಥೆ ಅನ್ನೋದು ಮುಕ್ತಿಗೆ ಸ್ಯಾಂಪಲ್. ಇಲ್ಲಿ ಸುಖ ನಮಗೆ ಇಲ್ಲಿ ಏನು ತಿಳುವಳಿಕೆ ಇಲ್ಲದೆ ಬಂದಿದೆ ನಿದ್ರೆಯಲ್ಲಿ. ತಿಳುವಳಿಕೆ ಇದ್ದು ಬಂದರೆ ಅದೇ ಮೋಕ್ಷ. ತಿಳುವಳಿಕೆ ಇದ್ದು ಇಲ್ಲದೆ ಇರೋ ಸುಖ ಇದು, ತಿಳುವಳಿಕೆ ಇದ್ದು ಬರೋ ಸುಖ ಅದು. ಅದು ಸುಖ ಆಗಿರೋದು ಗ್ಯಾರಂಟಿ. ಇರೋದ್ರಿಂದ ಯಾರೂ ಮಲಗ್ತಿರಲಿಲ್ಲ, ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾರಲ್ಲ. ನಿದ್ರೆಯಲ್ಲಿ ಸುಖ ಇದೆ, ಅದು ಹೊರಗಿನಿಂದ ಬಂದಿದ್ದು ಅಲ್ಲ, ಒಳಗಿನಿಂದ ಬಂದಿದ್ದು. ಅದೇನದು? ಆತ್ಮೋತ್ಥವಾದ ಸುಖ. ವಿಷಯೋತ್ಥಂತು ರಾಜಸಂ, ವಿಷಯಜನ್ಯವಾದದ್ದೆಲ್ಲ ರಾಜಸನೇ. ಇದು ನಮ್ಮಲ್ಲಿ ಇನ್ನು ಹೇಳೋದಾದರೆ ಶಾಸ್ತ್ರಜ್ಞಾನ ಕೇಳಿದೆ, ತಿಂದಿಲ್ಲ ಗಿಂದಿಲ್ಲ, ಆನಂದ ಆಗುತ್ತೆ. ಅದು ಸಾತ್ವಿಕ ಸುಖ, ಓದಿ ಓದಿ ಬಂದ ಸುಖ ಅಷ್ಟೇ. ಜ್ಞಾನದಿಂದ ಬರೋ ಸುಖ ಎಲ್ಲ ಏನದು? ಸಾತ್ವಿಕ. ವಿಷಯಗಳಿಂದ ಬಂದಿದ್ದೆಲ್ಲ ರಾಜಸ. ತಾಮಸಂ ಮೋಹ ದೈನ್ಯೋತ್ಥಂ, ಮೋಹದಿಂದ ದೈನ್ಯದಿಂದ ಬಂದ ಸುಖ ಎಲ್ಲ ಏನದು? ತಾಮಸ ಸುಖ. ನಿರ್ಗುಣಂ ಮದಪಾಶ್ರಯಂ, ಅಪರೋಕ್ಷಜ್ಞಾನ ಸಮಾಜ ಸ್ಥಿತಿಯಲ್ಲಿ ಕೂಡ್ತಾನಲ್ಲ, ಸಮಾಜ ಸ್ಥಿತಿಯಲ್ಲಿ ಕೂತಾಗ ಆನಂದನೇ ಆನಂದ. ಯೋಂತ ಸುಖೋ ಅಂತರಾರಾಮ ತಥಾಂತರ್ ಜ್ಯೋತಿರೇವ ಯಹ ಸಯೋಗಿ ಬ್ರಹ್ಮ ನಿರ್ವಾಣಂ ಅಚಿರೇಣಾಧಿ ಗಚ್ಚತಿ. ಆ ಫೈನಲ್ ಸ್ಟೇಜ್ ಅದು ಮದಪಾಶ್ರಯಂ. ಇವಾಗ ಸಾತ್ವಿಕ ಡಿಫ್ರೆನ್ಸ್ ಇದೆ, ಇಲ್ಲಿ ಎಚ್ಚರ ಇದೆ, ಎಚ್ಚರ ಇದೆ, ಸುಖ ಪಡ್ತಾ ಇದ್ದಾರೆ. ಅಲ್ಲಿ ಎಷ್ಟಾಗಿದೆ ಅಂತ ದೇವರ ಮೈ ಮರೆಸಿಬಿಟ್ಟಿದ್ದಾರೆ. ನಗುವರ ರೋಜಿಸುವರ ನಾಟ್ಯ ಆ ಸ್ಥಿತಿಗೆ ಹೋಗ್ಬಿಟ್ಟು ಇಂಟಾಕ್ಸಿಕೇಟೆಡ್. ಸೊ ಎರಡು ಡಿಫ್ರೆನ್ಸ್, ಎರಡು ಸಾತ್ವಿಕನೇ, ಇದಕ್ಕಿಂತ ದೊಡ್ಡ ಸಾತ್ವಿಕ. ಅಪರೋಕ್ಷ ಜ್ಞಾನದ ಹಂತದಲ್ಲಿ ದೇವರು ದರ್ಶನ ಮಾಡಿ ಆನಂದ ಪಡ್ತಾರಲ್ಲ, ಬಹಳ ಶ್ರೇಷ್ಠವಾದದ್ದು. ಅದನ್ನು ಹೇಳೋದಕ್ಕೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ, ಮನೋಗತವಾದದ್ದೆಲ್ಲ ಬಿಟ್ಟಾಕ್ಬಿಡ್ಬೇಕು, ಒಳಗಿರುತ್ತಲ್ಲ ಅದನ್ನು ಸ್ವೀಕಾರ ಮಾಡಬೇಕು. ಮದಪಾಶ್ರಯಂ ದ್ರವ್ಯಂ ದೇಶ ಫಲಂ ಕಾಲೋ ಜ್ಞಾನಂ ಕರ್ಮಚ ಕಾರಕ ಶ್ರದ್ಧಾವಸ್ಥಾ ಕೃತಿರ್ನಿಷ್ಠ ತ್ರೈಗುಣ್ಯ ಸರ್ವ ಏವ ಹಿ. ದ್ರವ್ಯಂ ದೇಶ ಫಲಂ ಕಾಲ ಜ್ಞಾನಂ ಕರ್ಮಚ ಕಾರಕ ಶ್ರದ್ಧಾ ಅವಸ್ಥಾ ಕೃತಿ ನಿಷ್ಠ ತ್ರೈಗುಣ್ಯ ಸರ್ವ ಏವ ಹಿ. ಇಷ್ಟು ಹೇಳಿದ ಮೇಲೆ ಇಷ್ಟು ಎಷ್ಟತ್ತು ಹೇಳಿದಾಯ್ತು, ಏನೇನು ಹೇಳಿದಾಗಾಯ್ತು? ಈಗ ವಾಸದ ಬಗ್ಗೆ ಶುರು ಮಾಡಿದರು. ಎಲ್ಲಿಂದ? ಸಾತ್ವಿಕ ಜ್ಞಾನ, ಸಾತ್ವಿಕ ರಾಜ, ಆಮೇಲೆ ಸಾತ್ವಿಕ ವಾಸ, ಸಾತ್ವಿಕ ಕಾರಕ, ಸಾತ್ವಿಕ ಶ್ರದ್ಧಾ, ಸಾತ್ವಿಕ ಆಹಾರ, ಸಾತ್ವಿಕ ಸುಖ, ಇವೆಲ್ಲ ಹೇಳ್ತಾ ಬಂದು ಅದೇ ರೀತಿ ರಾಜಸಾಹಿತ್ಯ ಅದನ್ನು ಹೇಳಿಬಿಟ್ರು. ಈಗ ಹೇಳ್ತಾರೆ ಅದು ಇದು ಅಲ್ಲ, ಎಲ್ಲರಲ್ಲೂ ಮೂರು ವಿಧ ಇದೆ ಅಂತ ಹೇಳಿಬಿಡ್ತಾರೆ. ದ್ರವ್ಯಂ ಮೂರು ವಿಧ, ದೇಶ ಮೂರು ವಿಧ, ಫಲಂ ಮೂರು ವಿಧ, ಕಾಲ ಮೂರು ವಿಧ, ಜ್ಞಾನಂ ಮೂರು ವಿಧ, ಕರ್ಮ ಮೂರು ವಿಧ, ಕಾರಕ ಮೂರು ವಿಧ, ಶ್ರದ್ಧಾ ಮೂರು ವಿಧ, ಅವಸ್ಥಾ ಮೂರು ವಿಧ, ಕೃತಿ ಮೂರು ವಿಧ, ನಿಷ್ಠಾ ಮೂರು ವಿಧ, ತ್ರೈಗುಣ್ಯ ಸರ್ವ ಏವ ಹಿ, ಎಲ್ಲವೂ ಮೂರು ಮೂರು ಅಂತ ಹೇಳಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದರಲ್ಲೂ ಕ್ಲಾಸಿಫಿಕೇಶನ್ ಇದೆ. ಇದೆಲ್ಲ ಎಕ್ಸ್ಟೆಂಡೆಡ್ ಫಾರ್ಮ್ ಇದು. ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಇವರು ಕೆಲವು ಮಾತ್ರ ಹೇಳಿಬಿಡಿಸ್ಬಿಟ್ಟಿದ್ರು, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಮೂರು ವಿಧ ಅಂಬದು ತಪ್ಪಿದ್ದಲ್ಲ. ದ್ರವ್ಯಂ ದೇಶ ಫಲಂ ಕಾಲ ಜ್ಞಾನಂ ಕರ್ಮ ಚ ಕಾರಕ ಶ್ರದ್ಧಾವಸ್ಥಾ ಕೃತಿರ್ ನಿಷ್ಠ ತ್ರೈಗುಣ್ಯ ಸರ್ವ ಏವ ಹಿ. ದ್ರವ್ಯಂ ಅದೇ ದ್ರವ್ಯ, ಪುಸ್ತಕಾದಿಗಳಲ್ಲಿ ಏನು ಸಾತ್ವಿಕವಾದ ಪದಾರ್ಥಗಳು, ಓದೋ ವಿಷಯಗಳೆಲ್ಲ ಸಾತ್ವಿಕ ದ್ರವ್ಯಗಳು, ಈ ತಿನ್ನೋ ಪದಾರ್ಥಗಳೆಲ್ಲ ತಾಮಸ, ನಿಷಿದ್ಧವಾದ್ದೆಲ್ಲ ತಿನ್ನೋ ಪದಾರ್ಥಗಳ ರಾಜಸ, ಉಳಿದೆಲ್ಲ ತಾಮಸ. ಮೂರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲೂ ವ್ಯತ್ಯಾಸ ಬರುತ್ತೆ. ಅದೇ ರೀತಿಯಲ್ಲಿ ದೇಶ ಮತ್ತು ಭರತಖಂಡ ಅತ್ಯಂತ ಪವಿತ್ರವಾದ ದೇಶ, ಅದೆಲ್ಲ ಹೇಳಬೇಕಾದ್ರೆ ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡ್ತಾರೆ. ಹೀಗೆ ಹಿಂದೆ ಬಂತಾಗಲಿ ಸಾತ್ವಿಕ ದೇಶ ಅದು ಹೇಗಿರಬೇಕು ಅಂತೇಳಿ, ಒಟ್ಟಿನ ಮೇಲೆ ಧ್ಯಾನ ಕೂತಾಗ ಡಿಸ್ಟರ್ಬೆನ್ಸ್ ಇರಬಾರ್ದು, ನಿಶ್ಚಿಂತೆ ಧ್ಯಾನ ಮಾಡಾಗಿರ್ಬೇಕು. ಇವಾಗ ಎಲ್ಲೂ ಏಕಾಂತದಲ್ಲಿ ಕೂತ್ಕೊಂಡ್ಬಿಟ್ಟ, ಎಲ್ಲ ಹೊತ್ತು ಕೂತ್ಕೊಂಡ, ನದಿನ ಕೂತ್ಕೊಂಡೆ, ಯಾವ ಮೊಸಳೆ ಬರುತ್ತೋ ಅಂತ ಭಯ, ಮೊನ್ನೆ ನೀರು ತರಲಕ್ಕೆ ಹೋಗಿದ್ದ ಮೊಸಳೆ ಹೇಳ್ಕೊಂಡು ಹೋಗ್ತು ಬಂದಿದೆ, ಟೆನ್ಷನ್ ಕೂತು ಯಾರು ಕೇವ್ ಸುದ್ದಿ ಓದಿಬಿಟ್ಟಿರ್ತಾನೆ, ಕಣ್ಣು ಬಿಸ್ತಾನೆ ಮೊಸಳೆ ಬರುತ್ತೆ ಅಂತ ಭಯ ಶುರುವಾಗುತ್ತೆ. ಏನು ಸಂಧಾನೆ ಮಾಡ್ತಾನೆ ಪಾಪ, ದೂರ ಕೂಡೋದು ವಾಸಿಯಾಗ, ಉಪಯೋಗ ಇಲ್ಲ, ಟೆನ್ಷನ್ ಇರಬಾರ್ದು, 100% ಸೇಫ್ಟಿ ಇರಬಾರ್ದು. ಮತ್ತೆ ಸರ ಕೂತು ಮೊಸಳೆ ಬರೋ ಯೋಚನೆ ಏನೇ ಮಾಡಿದ್ರೂ ಇಲ್ಲ, ಮತ್ತು ಮೊಸಳೆ ಇಲ್ಲ ಅಲ್ಲಿ, ಯಾರು ಕೆಲವು ಜಾಗದಲ್ಲಿ ಡಿಸ್ಟರ್ಬ್, ಡಿಸ್ಟರ್ಬ್ ಮಾಡೋಕ್ಕೆ ಬೇರೆ ಕಡೆಯಿಂದ ಯಾರು ಬರೋದೇ ಇಲ್ಲ, ತಮ್ಮಣ್ಣ ಕೂತಾರೆ ಎಲ್ಲ ಬಾಲಾಕೊಂಬಿಡೋದು, ಯೋಚನೆ ಕೂಡ ಇಲ್ಲ. ಆ ಸಾತ್ವಿಕ ಆ ರೀತಿ ಯೋಚನೆ ಮಾಡಿದರೆ ಸಾತ್ವಿಕ ದೇಶ, ನಾವು ಯಾವ್ದು ಜಪ ಮಾಡೋಕ್ಕಾಗೋದಿಲ್ಲ ಮೊದಲಾದ ಮಾತು ಯಾತಕ್ಕೆ ಕಟ್ತೇವೆ ಅಂದರೆ ಆರಿಸ್ಕೊಂಡು ಜಾಗನೇ ಸರಿ ಇರೋದಿಲ್ಲ. ಸರ್ವದಲ್ಲಿ ಸ್ನಾನ ಮಾಡಿ ತುಂಬ ಜನ ಸೇರಿರ್ತಾರೆ, ಸರ್ವ ಸ್ನಾನ ಮಾಡಿ ದೇವ್ರ ಪೂಜೆ ಕೊಡ್ತಾರೆ, 20 ಸ್ನಾನ ಸ್ನಾನಕ್ಕೆ ಬರ್ತಿರ್ತಾರೆ ಆಗ್ಲೇ. ಮುಟ್ಟಿರಿ ಮುಟ್ಟಿ ಅದೇ ಅದೇ ಬಂತಾರೆ, ಬರೀವ್ರಿಗೆ ಮುಟ್ಟಿರಿ ಮುಟ್ಟಿರಿ ಇಷ್ಟೇ, ಇನ್ನೇನಿಲ್ಲ ಇಲ್ಲ. ಈ ಕಡೆ ಬರ್ತಾರೆ, ಈ ಕಡೆದು ಅವ್ರು ಬರ್ತಾರೆ ಪಾಪ. ಇವ್ರು ಇವ್ರ ಪೂಜೆ ಅವ್ರು ಸ್ನಾನ ಮಾಡದೆ ಕುತ್ಕೊಂಡ್ರೆ ಅವ್ರಿಗೆ ತೀರಾಗ್ಬೇಕು. ಮತ್ತೆ ಓದ್ತಾನೆ, ಹೇ ಮುಟ್ಬೇಡ ಅಂತ ಹೇಳ್ತಾರೆ. ಅದು ಕೂಡಬಾರ್ದಲ್ಲ, ಏನು ಮಾಡಬೇಕಾಗ? ಯಾರೋ ಕಡಿಮೆ ಜನ ಇದ್ದಾಗ ಓಕೆ, ಹೆಚ್ಚನ ಇದ್ದಾಗ ಏನು ಮಾಡಬೇಕಾಗ? ದೂರ ಆದಷ್ಟು ಜನ ಬರೋದ್ರೆ ಕೂಡ ಅಲ್ಲಿಗೂ ಬಂದರೆ ಇವ್ರನ್ನ ಬೈಬೇಕಾಗ, ಇಷ್ಟು ದೂರ ಕುತ್ಕೊಂಡ್ರೆ ಬರ್ತೀರಲ್ಲ ಇವ್ರು ಅಂತೇಳಿ. ಅವ್ರು ಬರೋ ಜಾಗದಲ್ಲಿ ಕುತ್ಕೊಂಡು ಈ ಬಡಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ನಾವು ಬರದಾರ ಜಾಗದಲ್ಲಿ ಅಲ್ಲೂ ಬಂತ ಹೇಳಿದ್ರೆ ತಪ್ಪಾಡ್ತೀರಿ. ಎಷ್ಟು ದೂರ ಕೂತಿದ್ದೆ ಆದರೆ ಯಾಕೆ ಬಂದೆ ನೀನು ಅಂತ ಕೇಳಿದ್ರೆ ಅರ್ಥ ಇಲ್ಲ. ಯಾಕೆಂದರೆ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಏನಾಗತ್ತೆ? ಅವು ದೋಷ ಅಲ್ಲ ತೀರ್ಥಕ್ಷೇತ್ರದಲ್ಲಿ, ಅವಕ್ಕೆಲ್ಲ ದೋಷ ಅಲ್ಲ. ಮತ್ತೆ ಯಾವುದೇ ದರ್ಶನ ಆಗಲಿ ದೋಷ ಅಲ್ಲೇ ಅಲ್ಲ. ಬಟ್ ಯಾವಾಗ ದೋಷ ಅಂದರೆ ನಿಮಗೆ ಆ ಸಮಯದಲ್ಲಿ ಸ್ನಾನ ಮಾಡಿ ಮಾಡೋಷ್ಟು ಅವಕಾಶ ಇತ್ತು ಅಂದರೆ ದೋಷನೇ, ಮಾಡಬೇಕಾಗ. ಗೊತ್ತಾಯ್ತಿಲ್ಲ. ಆದರೆ ಅದು ಒಂದು ಸಾರಿ ಮತ್ತಿರ ನಾಯಿ ಬಂತು ಆ ಕಡೆ ತಕ್ಷಣನೇ, ಅದು ಇವತ್ತು ಬರೀ ನಾಯಿ ಬರ್ತಾನೆ ಇರ್ತಾವ. ಎಷ್ಟೊತ್ತು ಮಾಡ್ತೀರಿ ನೀವಾಗ ದೋಷ ಆ ಕಡೆ ನೋಡ್ಲಕ್ಕೆ ಹೋಗ್ಬಾರ್ದೆ. ಮತ್ತೆ ಮತ್ತೆ ಬಂತ ಬಂತ ಅಂತ ನೋಡ್ಲಕ್ಕೆ ಹೋಗ್ಬಾರ್ದು ಅಷ್ಟೇ ಹೊರತು ಕಣ್ಣು ಬಿಚ್ಕೊಂಡು ಹೋಗುದು. ಆ ಏನಿಲ್ಲ, ಅಂತ ನಾಯಿಗಳು ಕಡಿಮೆ ಸಾಮಾನ್ಯವಾಗಿ. ಅವರು ಕೂತಲ್ಲಾಗಲಿ ಸಾಮಾನ್ಯ ಕಡಿಯೋದಿಲ್ಲ, ನೀವು ನಿಂತರೂ ಕಡಿಯೋದಿಲ್ಲ. ಓಡ್ಲಕ್ಕೆ ಶುರು ಮಾಡಿದ್ರೆ ಕಡಿಯುತ್ತವೆ. ನೀವು ಓಡ್ಲಕ್ಕೆ ಶುರು ಮಾಡಿ ನಿಮಗಿಂತ ಫಾಸ್ಟ್ ಒಂದು ಅಟ್ಯಾಕ್ ಮಾಡೋದು ನಿಂತ ತಕ್ಷಣ ನಿಂತು ಬಿಡುತ್ತೆ. ಹಾಗೆ ನಾಯಿಗಳ ಸೈಕಾಲಜಿ ಅದು, ನಿಂತ ತಕ್ಷಣ ಫುಲ್ ಸ್ಟಾಪ್. ಅದೇನು ಮಾಡೋದಿಲ್ಲ. ಇವು ಬೇರೆ, ಬೇಟೆ ನಾಯಿಗಳವೆಲ್ಲ ಬೇರೆ. ಬೀದಿ ನಾಯಿಗಳು ಏನು ಮಾಡಿದ್ರು ಅಟ್ಕೊಂಡ್ಬರೋದಿಲ್ಲ. ಅವು ಗೋದ್ರ ಮಾತ್ರ ಬಿಡೋದಿಲ್ಲ, ಕಚ್ಚಿ ಬಿಡುತ್ತೆ. ಸುಮ್ಮನೆ ನಿಂತರೆ ಸ್ವಲ್ಪ ಹೊತ್ತಿಗೆ ತೋಯ್ಬಿಡುತ್ತೆ. ಅವನು ಹಾಗೆ ನಿಂತೀರಿ, ಏನು ಉಪಯೋಗ ಇಲ್ಲ, ತೋಯ್ಬಿಡುತ್ತೆ ವಾಪಸ್. ಅದು ಅದು ನೀವು ಓಡಿದರೆ ಅದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಇಂಟ್ರೆಸ್ಟ್ ಬರೋದಿಲ್ಲ ಅದಕ್ಕೆ. ಇತರ ಜನ ಅಲ್ಲಿ ದೋಷ ಇದೆ, ಸರೋವರದಲ್ಲಿ ಕೂತಾಗ ತದೀತೀರಿ, ಅವಾಗ ದೋಷ ಇಲ್ಲೇ ಇಲ್ಲ. ಸಾರ್ವಜನಿಕ ಸ್ಥಳಗಳವೆಲ್ಲ ಕೂಡ. ಆದರೆ ನಿಮಗೆಲ್ಲಾದರೂ ಅದು ಕಾಡದಂತೆ ಕೂಡ ಅವಕಾಶ ಇದ್ದರೆ ಮಾತ್ರ ಉಪಯೋಗಿಸಬೇಕಾದ. ಅದು ಇಂಥ ಜಾಗರೇ ನಿಮಗೆ ಇರ್ತದಿಲ್ಲ ಈಗ, ಗೊತ್ತದ ಎಲ್ಲ ಎಲ್ಲಿ ಕೂತರೂ ನೋಡೇ ನೋಡ್ತಾರೆ ಜನ ಅಂತ ತಿಳ್ಕೊಂಡಾಗ ನೋಡ್ತೋರಿ ಬಿಟ್ಬಿಡಿ ಆಗ. ಬಟ್ ನೀವು ಒಳ್ಳೆ ಜಾಗ ಸಿಗೋದಾದರೆ ಸೋಮಾರಿತನಕ್ಕೆ ಮಾಡಬಾರ್ದು. ಕೆಲವರು ಯಾಕೆ ಬಿಟ್ಟು ಹೋಗೋದಿಲ್ಲ ಅಂದರೆ ಎಲ್ಲ ಇಲ್ಲೇ ಆಗ್ತದೆ, ಮತ್ತೆ ಯಾಕೆ ಅಷ್ಟು ದೂರ ಹೋಗಬೇಕು ಅಂತೇಳಿ. ಪಾತ್ರೆ ಆದವು ಅಲ್ಲೇ ಹಾಕ್ತಿರೋದು, ಅಲ್ಲೇ ಮಾಡ್ತಿರೋದು, ಹಾಗೇ ಯಾವ ಸೋಮಾರಿತನಕ್ಕೆ ಮಾಡಿದ್ರೆ ತಪ್ಪದು. ಬಟ್ ಅಲ್ಲಿ ಬೇರೆ ಅಡ್ವಾಂಟೇಜ್ ಇದ್ದು ಮಾಡೋದಾದ್ರೆ ಮಾಡಬೇಕು. ಒಳ್ಳೆ ಜಾಗ ಹುಡುಕೋದಾದ್ರೆ ಅದು ಯಾವಾಗಲೂ ಹುಡುಕ್ಬೇಕು. ಸಾತ್ವಿಕ ಜಾಗ ಹುಡುಕಬೇಕು ಮೊದಲನೇ ಕೆಲಸ. ಸಿಗದೆ ಹೋದಾಗ ಎಷ್ಟು ಬೆಸ್ಟ್ ಸಾತ್ವಿಕರು ಅಷ್ಟು ಮಾಡಬೇಕು. ದ್ರವ್ಯಂ ದೇಶ ಫಲಂ ಕಾಲ ಫಲಂ, ಆಮೇಲೆ ಫಲದಲ್ಲೂ ಮೂರು ವಿಧ. ಸಾತ್ವಿಕ ಜ್ಞಾನ ಬಂತು, ಒಳ್ಳೆ ಸಾತ್ವಿಕ ಫಲ. ಜ್ಞಾನ ಅಂಬೋದು ಸಾತ್ವಿಕ ಫಲ. ಈ ಧರ ಅಂಬೋದೆಲ್ಲ ಏನದು? ರಾಜಸ ಫಲ. ಇದು ಬೇರೆದೆಲ್ಲ ತಾಮಸ ಫಲಗಳು. ತಾಮದಲ್ಲೂ ಹಾಗೇ ಇದೆ. ಫಲದಲ್ಲೂ ಮೂರು ವಿಧ. ಆಮೇಲೆ ಕಾಲ, ಕಾಲದಲ್ಲೂ ಮೂರು ವಿಧ. ರಾತ್ರಿ ಒಂದು ಗಂಟೆ ದೇವ್ರ ಪೂಜೆ ಮಾಡ್ತಾ ಕೂತ್ಕೋತೇನೆ, ಸಂಧಾನ ಮಾಡ್ತೇನೆ ಅರ್ಥನೇ ಇಲ್ಲ. ಸಂಧ್ಯಾ ಕಾಲ ಅಲ್ಲ ಅದು. ಅವ್ ಕೂತಿರ್ಬೇಕಂತ ಬೆಳಗಾವಿ ಕಾಯ್ಬೇಕ ಹೊರತು ಆ ಕಾಲ ಅಲ್ಲ. ಆ ಕಾಲದಲ್ಲಿ ಮಾಡಬಾರದು. ಅದೇ ರೀತಿ ಇಲ್ಲ, ಅವ್ರು ಹೇಳ್ತಾರೆ ರಾಕ್ಷಸ ಕಾಲ ಮುಗಿದು, 12 ಕಾಲ ಅಂದ್ರೆ ಮುಗಿದೋಯ್ತು. ಹಾಗೆ ಎದ್ಬಿಟ್ಟು ಬೆಳಿಗ್ಗೆ ಮತ್ತೇನು ತಗೋಬಾರ್ದು, ಅದು ಇಂಪಾರ್ಟೆಂಟ್. ಸಂಧ್ಯಾವನ್ನು ಮಾತ್ರ ಕ್ಯಾನ್ಸಲ್, ಆಹಾರ ತಗೋತೀವಿ ಅಂದರೆ ತಪ್ಪದು. ಗೊತ್ತಾಯ್ತಲ್ಲ, ಸಂಧ್ಯಾ ಊಟ ಆಗಿಬಿಟ್ಟು ಏನು ತಗೊಳ್ಬಾರ್ದು, ಹಾಗೆ ಎದ್ಬಿಡು, ದೋಷ ಅಲ್ಲ. ಬೆಳಿಗ್ಗೆ ಎದ್ದು ಇಲ್ಲ, ನೀವು ಅನಿವಾರ್ಯವಾಗಿ ಬಿಟ್ಟಿದ್ರೆ ದೋಷ ಇಲ್ಲೇ ಇಲ್ಲ. ಗೊತ್ತಾಯ್ತದೆ, ಅದು ಆ ರೀತಿ ಮಾಡಿ ಪ್ರಾಯಶ್ಚಿತ್ತ ಅಂದರೆ ಹೆಚ್ಚು ಸಂಧ್ಯಾನೇ ಮಾಡೋಕೆ ಬರೋದಿಲ್ಲ. ಸಂಧ್ಯಾನ ಕಾಲ ಮುಗಿದೋಯ್ತು, ಅದೆಲ್ಲ ಹೆಚ್ಚು ಜಪ ಮಾಡಿಸ್ತೀನಿ. ಜಪ ಒಂದು ಹೆಚ್ಚು ಮಾಡ್ಬೋದು ಬಿಟ್ಟು, ಸಂಧ್ಯಾನಿಗೋಸ್ಕರ ಜಪ ಮಾಡಿ ಪೂರೈಸ್ಬೋದು. ಎಕ್ಸ್ಟ್ರಾ ಜಪ ಮಾಡಿಬಿಟ್ರೆ ಸಾಕು. ಗೊತ್ತಾಯ್ತು, ಸಂಧ್ಯಾನೇ ಮಾಡೋ ಕಾರಣ ಸಂಧ್ಯಾನ ಕಾಲ ಮುಗಿದೋಯ್ತು. ಆದರೆ ಇಷ್ಟು ಮಾಡ್ಬೋದು. ಆದರೆ 12 ಗಂಟೆವರೆಗೂ ಕೂಡ ನಿಮ್ಗೆ ಏನಿದೆ, ಲೇಟಾಗಿ ಬಂದರೆ ಚಾನ್ಸ್ ಇದೆ. ಏನು ನೀವು ಎಲ್ಲಿವರೆಗೆ ಆಹಾರ ತಗೊಳ್ಳೋಕೆ ಚಾನ್ಸ್ ಇದೆಯೋ ಅಲ್ಲಿವರೆಗೆ ಸಂಧ್ಯಾನ ಮಾಡೋ ಚಾನ್ಸ್ ಇದೆ. ಗೊತ್ತಾಯ್ತಾ? ಆದರೆ ಆಹಾರ ತಗೊಳ್ಳೋ ಕಾಲ ಬೇರೆ, ಸಂಧ್ಯಾನ ಎರಡೂ ಒಟ್ಟಿಗೆ ಹೋಯ್ತು ಅಷ್ಟೇ ಹೊರತು, ಇದು ತೊಗೊಂಡು ಅದು ಬಿಡ್ತೀವಿ ಅಂದರೆ ತಪ್ಪಾಗ ಅಷ್ಟೇ. ಫಲಂ ಕಾಲ, ಆಮೇಲೆ ಜ್ಞಾನಂ ಕರ್ಮಚ ಕಾರಕ. ಜ್ಞಾನದಲ್ಲೂ ಮೂರು ವಿಧ. ಶಾಸ್ತ್ರಜ್ಞಾನನೇ ಮಾಯಾವಾದ ಶಾಸ್ತ್ರ, ಏನು ಮಾಡ್ತೀರಿ ಅದನ್ನು? ತಾಮಸ ಜ್ಞಾನ. ಜ್ಞಾನದಲ್ಲೂ ಮೂರು ವಿಧ. ಆಮೇಲೆ ಕರ್ಮಚ ಕಾರಕ, ಕರ್ಮದಲ್ಲೂ ಮೂರು ವಿಧ. ಸಾತ್ವಿಕ ಕರ್ಮ ಯಾವುದು? ಫಲ ಪ್ರೇಪ್ಸುರ ಕರ್ಮ ಎತ್ತತ್ ಸಾತ್ವಿಕ ಹೇಳ್ಬಿಟ್ಟಿದ್ದಾರೆ. ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ವಿಹಿತ ಕರ್ಮ ಆಗಿರಬೇಕು ಫಸ್ಟು, ಫಲಾಪೇಕ್ಷೆ ಇರಬಾರ್ದು ಸೆಕೆಂಡು, ಇಷ್ಟಾರ್ಪಣ ಬುದ್ಧಿ ಇರಬೇಕು ಮೂರನೇದು. ಆ ಮೂರು ಇದ್ದುಬಿಟ್ರೆ ಆ ಸಾತ್ವಿಕವಾದದ್ದು. ಆದರೆ ಒಂದು ಮಿಸ್ ಆದರೂ ರಾಜಸ, ಮೂರು ಮಿಸ್ ಆದರೆ ತಾಮಸ. ಕಾರಕ ಅಂದರೆ ಕರ್ತ, ಕರ್ತ ಸಾತ್ವಿಕ ಉಚ್ಯತೆ, ಕರ್ತ ತಾಮಸ ಉಚ್ಯತೆ ಅಲ್ಲಿ ಹೇಳಿದ್ದಾರೆ. ಕರ್ತೃಡು ಹಾಗೇನೆ, ಎಷ್ಟು ಫಲ ಅನಭಿಸಂಧಾಯ, ಫಲ ಬೇಕು ಅಂತೇಳಿ ಅಭಿಪ್ರಾಯ ಇಲ್ಲ ಹೋಗಿಬಿಟ್ರೆ ಸಾತ್ವಿಕ ಕರ್ತವ. ಫಲ ಕೇಳಿದ ತಕ್ಷಣ ರಾಜಸ, ದುಷ್ಫಲ ಕೇಳಿದಾಗ ತಾಮಸ. ಇವತ್ತು ತಾಮಸ ವ್ಯಾಪಾರನೇ ಜಾಸ್ತಿ. ಇವತ್ತೆಲ್ಲ ಕೊಡಿ, ಏನು ಕೊಡ್ಬೇಕು ಆತಿತ್ತು, ಏನು ಕೊಡ್ತೀನಿ. ಮತ್ತು ಕೊಟ್ಟಮೇಲೆ ಕೆಲಸ ಮಾಡೋದಿಲ್ಲ, ಕೊಟ್ಟಮೇಲೆ ಕೆಲಸ ಮಾಡೋದಿಲ್ಲ. ಅದು ಭಾರಿ ಡೇಂಜರ್. ಸಿನ್ನೆಲ್ಲ ಕೊಟ್ಟಮೇಲೆ ಕೆಲಸ ಮಾಡ್ತಿದ್ರು, ಈಗ ಒಟ್ಟಮೇಲೆ ಕೆಲಸ ಮಾಡೋದಿಲ್ಲ. ಕೊಟ್ಟಾಯ್ತಲ್ಲ ಮತ್ತೇನು ಕೆಲಸ ಅಂತ ಆ ಥರ. ಕೊಡದವ್ರಿಗೆ ಕೆಲಸ ಮಾಡಲ್ಲ, ಹೇಗೂ ಕೊಟ್ಟಿಲ್ಲ ಕೆಲಸ ಮಾಡೋದಿಲ್ಲ, ಕೊಟ್ಟಮೇಲೆ ಹೇಗೂ ಕೊಟ್ಟರೆ ಕೆಲಸ ಮಾಡೋದಿಲ್ಲ, ಅದು ತಾಮಸ ಕರ್ತ. ಶ್ರದ್ಧಾ ಹೇಳಿದ್ದಾರೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಹಜವಾಗಿಯೇ ಏನು ಮಾಡ್ತಾನೆ ಇವನು? ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಭೂತಾನ್ ಪೇತಗಣಾಂಶಾನ್ನೇ ಏಚಾನ್ನೇ ತಾಮಸಾ ಜನ ಅಂತ ಹೇಳಿದ್ರಿಂದ ಸಹಜವಾಗಿಯೇ ಸಾತ್ವಿಕವಾದ ದೇವತೆ ಪೂಜೆ ಮಾಡ್ತಕ್ಕಂಥ ಒಂದು ಗುಂಪು. ಇದಕ್ಕೆ ಯಕ್ಷರಾಕ್ಷರ ಪೂಜೆ ಮಾಡಲ್ಲ ರಾಜಸರವರು, ಭೂತ ಪ್ರೇತ ಪೂಜೆ ಮಾಡೋರಲ್ಲ ತಾಮಸ. ಆ ರೀತಿ ಶ್ರದ್ಧಾ ಅವಸ್ಥ ಅವಸ್ಥ ನೋಡಿ, ಸಾತ್ವಿ ಮಡಿ ಅವಸ್ಥ ಬೇರೆ, ಮೈಲಿಗೆ ಅವಸ್ಥ ಬೇರೆ, ಸೂತಗಾದಿಗಳು ಬಂದಾಗ ತಾಮಸ ಅವಸ್ಥ, ನಮಸ್ಕಾರ ಮಾಡಬಾರ್ದು ನಮಸ್ಕಾರ ಮಾಡಿಸ್ಕೊಳ್ಳಬಾರ್ದಾಗ ತಾಮಸ ಅವಸ್ಥ. ಅದೇ ರೀತಿಯೇ ಬೆಳಿಗ್ಗೆ ಇದು ಸ್ನಾನ ಆಗಿಲ್ಲ, ಆ ಸಂಧ್ಯಾವಂದಿಗೆ ಅರ್ಹತೆ ಇಲ್ಲ, ಅದು ತಾಮಸ ಅವಸ್ಥ. ಕೆಲವು ಕರ್ಮ ಕೆಲವು ತಾಮಸ, ಕೆಲವು ತಾಮಸ ಸಾತ್ವಿಕ ಅವಸ್ಥ, ಜಾಗ್ರತ ಅವಸ್ಥ ಸಾತ್ವಿಕ, ಸ್ವಪ್ನಾವಸ್ಥ ತಾಮಸ, ಆಮೇಲೆ ಇದು ರಾಜಸ ಪೂರ್ತಿ ತಾಮಸ. ಮನೆಗೆ ಮಲ್ಕೊಂಡ್ಬಿಟ್ರೆ ಅದು ನಿದ್ರೆಯಲ್ಲಿ ಸರಳಿರುತ್ತೆ, ಸಕಾಲಕ್ಕೆ ನಿದ್ರೆ ಮಾಡಿದರೆ ಅದು ಸಾತ್ವಿಕನೇ, ಅಕಾಲದಲ್ಲಿ ಮಾಡಿದರೆ ಅಯುಕ್ತವಾಗಿ ಮಾಡಿದರೆ ಯುಕ್ತ ಸ್ವಪ್ನಾಭವೋ ಸಸ್ಯ ಅದು ತಾಮಸ ನಿದ್ರೆನೆ. ಮಧ್ಯಾಹ್ನ ಮೇಲೆ ಇದೇನು ಮಾಡ್ತಾರೆ ಅದನ್ನು ರಾತ್ರಿ ಒಂದು ಗಂಟೆ ಯಾರು ಎಬ್ಬಿಸ್ಬಾರ್ದು ಹೋಗಿಬಿಟ್ಟು ಮಧ್ಯಾಹ್ನ ಮೇಲೆ ಮೊದಲೇ ಬಸ್ಸಿಗೆ ಹೇಳು ಹೇಳು ಸಾಕು ಹೇಳು ಅಂತ ಹೇಳ್ತಾ, ಇದು ಮಲಗೆ ಕಾಲಣ ಅಂತ ಹೇಳ್ತಾ, ಎಲ್ಲ ಆರಾಮ ಮಲಗಿದ್ದೆ ಅಂದರೆ ತಪ್ಪದು ಮಲಗಬಾರ್ದು. ಈಗ ಆದರೆ ರಾತ್ರಿ ಮಲಗಿದ್ದಾನೆ ಎಬ್ಬಿಸ್ದವನು ತಪ್ಪಾಗ, ಮಧ್ಯಾಹ್ನ ಮಲಗಿದ್ರೆ ಮಲಗಿದವನು ತಪ್ಪು, ರಾತ್ರಿ ಮಲಗಿದಾಗ ಎಬ್ಬಿಸ್ದವನು ತಪ್ಪು, ಯಾಕೆಂದ್ರೆ ಮಲಗೋ ಕಾಲದಲ್ಲಿ ಮಲಗಿದ್ದಾನೆ ಪಾಪ ಅವನು. ಆದರೆ ಇಲ್ಲಿ ಮಲಗೋ ಹೇಳೋ ಕಾಲದಲ್ಲಿ ಮಲಗಿದ್ದಾದ್ರೆ ತಪ್ಪು ಮಾಡ್ತಾನೆ. ಅದಕ್ಕೆ ಅವಸ್ಥಾಗಳು ಮೂರು ವಿಧ, ಕೃತಿ ಕಾರ್ಯ ಕೃತಿ ಯಾವುದೇ ಒಂದು ಕಾರ್ಯನೂ ಮೂರು ವಿಧ. ಒಂದೇ ಕೆಲಸನೇ ಸರಿಯಾಗಿ ಮಾಡಿದರೆ ಸಾತ್ವಿಕ, ಏನೋ ಸರಿಯಾಗಿ ಸಾಮಾನ್ಯ ಮಾಡಿದರೆ ರಾಜಸ, ಉಪ್ರಾಸ ಮಾಡಿದರೆ ತಾಮಸ. ನಿಷ್ಠಾ ನಿಷ್ಠಾ ಅಂತ ಹೇಳಿದರೆ ಒಂದು ಕಮಿಟ್ಮೆಂಟ್, ಅದು ಯಾವ ರೀತಿ ಇರಬೇಕು, ದೇವರಲ್ಲಿ ಅಪಾರ್ಧವಾದ ನಿಷ್ಠ, ಎಂಥ ಪ್ರಸಂಗ ಬಂದರೂ ಕೂಡ ನಂಬಿಕೆ ಇಟ್ಟವರಿಲ್ಲ ಓದ್ತಿರ್ತಾರೆ, ಅದು ಸಾತ್ವಿಕ ನಿಷ್ಠ. ಇವೆಲ್ಲ ತ್ರಿಗುಣ್ಯ ಸರ್ವ ಏವೈ, ತ್ರಿಗುಣ ತ್ರಿಗುಣ್ಯ ಅಂದ್ರೇನು, ತ್ರಿಗುಣ ಸಂಬಂಧಿನ ಯಾವುದರಲ್ಲಿ ಹೌದು ಸಾತ್ವಿಕ ನಿಷ್ಠೆ. ದುರ್ಯೋಧನ ಇದ್ದಾನೆ ಸರದೊಳು, ದುರ್ಯೋಧನ ಹೇಳಲಿಲ್ಲ ಕೃಷ್ಣ ಬೈಬೇಕು ಸಾಯ್ಬೇಕಾದ್ರೂ ಬೈದು ಸಾಯ್ತಾನೆ ಕೃಷ್ಣನನ್ನು, ತಾಮಸ ನಿಷ್ಠೆ. ಆದ್ರೆ ಯೋಗ್ಯರು ಏನು ಭರತರಾಜ ಕೂತಿದ್ದಾನೆ ತಲೆ ಕಡ್ಲಕ್ಕೆ ಬಂದರೂ ಏನು ಯೋಚನೆ ಮಾಡ್ತಾ ಇಲ್ಲ, ಸಾತ್ವಿಕ ನಿಷ್ಠ. ಗೊತ್ತಾಯ್ತಾ, ಧೈರ್ಯದಲ್ಲಿ ಭಂಡ ಧೈರ್ಯ ಅಂತ ರಾಟೆ, ಇದು ಕಳ್ಳತನ ಮಾಡಿ ಇದು ಮಾಡ್ತಾರೆ, ನಗ್ತಾ ಅವ್ನು ಮಾಡಿ ಹಿಡ್ಕೊಂಬಂದ್ರೆ ನಗ್ತಾ ಬರ್ತಿದ್ದಾನೆ ನೋಡಿದ್ರಲ್ಲ, ಅವ್ರು ಹಿಡ್ಕೊಂಬಂದ್ರೆ ನಗ್ತಾ ಈ ಮಾಡ್ಕೊಂತ ಬರ್ತಾರೆ, ಇನ್ನೂ ಆಶೀರ್ವಾದ ಅವಳು ಹುಚ್ಚಿ ಹೋಗಿಲ್ಲ ಅವನಿಂದ, ನಾನು ಅಷ್ಟು ತಿಥಿಯಲ್ಲಿದ್ದರೂ ಕೂಡ ಅದು ಸೋಗದಲ್ಲ ಕೂಡ, ಅದು ತಪ್ಪದು. ಅಂಥ ಧೈರ್ಯ ಇದ್ರೆ ಏನು ಮಾಡ್ಬೇಕು, ಅದಕ್ಕೆ ಆಗಲಾರು ಪಶ್ಚಾತ್ತಾಪ ಬರಬಾರ್ದು, ಬರೇ ಪಕ್ಷ ಇಲ್ಲೇ ಇಲ್ಲ, ಎಷ್ಟು ತಪ್ಪು ಅದು. ಅಂಥ ಧೈರ್ಯಕ್ಕೆ ಏನು ಅರ್ಥ ಇಲ್ಲ. ಶ್ರದ್ಧಾವಸ್ಥಾ ಕೃತಿ ನಿಷ್ಠ, ಎಷ್ಟೋ ಜನ ಹಿಡ್ಕೊಂಡು ಹೋಗ್ತಾರಲ್ಲ ತಲೆ ಬೈಸ್ಬಿಟ್ಟಿರ್ತಾರೆ ಅವ್ರು, ನೋಡಿದ್ದೀರಾ ತಲೆ ತಲೆ ಬೈಸ್ಬಿಟ್ಟಿದ್ದಾರೆ, ಏನೋ ಕೈ ತಾವರಾಡಿ ಇವ್ರ ಎಲ್ಲ ಜೋರೇ ಬರ್ತಿದ್ದಾರೆ ಅಂದರೆ ಯಾರಿಗೆ ಅದು ಅವ್ರ ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಕೇಳಿ, ಇದ್ರ ಮಾತ್ರ ತಲೆ ಬಿಚ್ಚೋಡ್ ಹೋಗ್ತಾರಲ್ಲ ಅದಕ್ಕೆ ನಾಚಿಕೆ ಆಗಿದೆ ಅವರಿಗೆ, ಯಾವುದು ಗೊತ್ತಿಲ್ಲ. ಇವ್ರದಂತೂ ತಲೆ ಬಿಚ್ಚೋಡ್ ಹೋಗೋದು ನೋಡಿರ್ತೆ, ಯಾರೋ ಬಂದ್ಬಿಟ್ರೆ ತಲೆ ಕೈ ಅಡ್ಡಾಡ್ಕೋತಾರೆ ಪಾಪ. ಇವ್ರು ಆ ರೀತಿನೂ ಮಾಡೋದಿಲ್ವಲ್ಲ, ಭಾಳ ಅಷ್ಟೇ ಮಾಡಿ ಸ್ವಲ್ಪ ಸಂಕೋಚ ಬಿಡ್ತಾರೆ. ತ್ರೈಗುಣ್ಯ ಸರ್ವ ಏವಹಿ ಫಲಂ ಸ್ವರ್ಗಾದಿ, ಅದು ಮೋಕ್ಷ ಕೇಳ್ತಾನೆ ಸಾತ್ವಿಕ, ಸ್ವರ್ಗ ಕೇಳ್ತಾನೆ ರಾಜಸ, ಎಲ್ಲರೂ ಆಗಲಿ ಮತ್ತೆ ಹುಟ್ಟು ಬರೋ ಕೆಲಸ ಮಾಡ್ತಾನೆ ತಾಮಸ. ಜೈಲಿ ಕೇಳಿದ್ರೆ ಹೋದ್ರೂ ಬರುತ್ತೆ, ಅದನ್ನು ಕೇಳಬೇಕಾಗಿಲ್ಲ, ಅದೇ ಬರುತ್ತೆ. ಕಾಲಹ ಪ್ರಾತರಾದಿ, ಅವಸ್ಥ ಜಾಗ್ರಾದಿ ಲಕ್ಷ, ಅದೇ ಕಾಲಹ ಪ್ರಾತರಾದಿ. ಪ್ರಾತರಾದಿ ಒಳ್ಳೆ ಸಾತ್ವಿಕ ಕಾಲ, ಎಷ್ಟು ತಪ್ಪು ಮಾಡ್ತಾರೆ ಅದನ್ನು. ಅವಸ್ಥ ಜಾಗ್ರದಾದಿ ಲಕ್ಷಣ, ಅದೇ ಜಾಗ್ರದ ಅವಸ್ಥ ಸಾತ್ವಿಕ ಇತ್ಯಾದಿ. ಕೃತಿ ಕ್ರಿಯಾ, ನಿಷ್ಠಾ ವ್ರತ, ವ್ರತಗಳು ಕೂಡ ಮೂರು ವಿಧ, ಸಾತ್ವಿಕ ಏಕಾದಶಾದಿಗಳು ಸಾತ್ವಿಕ ವ್ರತ. ಅವರೆಲ್ಲ ಇರ್ತಾರೆ ಲಘೋರಿಗಳು ಅಂತೇಳಿ ಒಂದು ಕೈ ಎತ್ಬಿಟ್ಟಿರ್ತಾರೆ, ಕೆಳಗೆ ಇಳಿಸೋದಿಲ್ಲ, ಸ್ವಲ್ಪ ಸಲ ಹಾಗೆ ನಿಂತು ಬಿಡುತ್ತೆ, ಮತ್ತೆ ಇಳಿಸೋಕ್ಕೆ ಬರೋದಿಲ್ಲ. ಅವ್ರಿಗೆ ದೇವ್ರು ಕೈಯ ಕೊಡ್ಬೇಕು, ಈ ಮಧ್ಯೆ ಇಷ್ಟೆಲ್ಲ ಸಂಪತ್ತು ಮಾಡೋದಾದ್ರೆ ಕೊಟ್ಟು ಕೈ ಕಳ್ಕೊಳ್ಳೋದ್ರೆ ಏನು ಉಪಯೋಗ ಆದ್ರಿಂದ. ನೀವು ನೋಡಿರ್ಬೇಕು ಅವ್ರನ್ನ ತೋರಿಸ್ತಾರೆ, ಕೈ ಒಂದು ಕೈ ಹೀಗೇನೆ, ಅದು ಎರಡು ಕೈ ಹೀಗೇನೆ, ಅದು ವ್ರತ ಅಂತ. ಅದು ಯಾವ ವ್ರತ ಇದೆಯಲ್ಲ, ಅರ್ಥ ಆಯ್ತಾ? ಈಗ ವೃತ್ತಿ ಹೋಪ್ಲೆಸ್ ಕಾನ್ಸೆಪ್ಟ್ ಅವ್ರು, ಅದು ಅವ್ರು ಅವ್ರು ಇರೋದೇ ಹೇಗೆ, ಅವರು ದಂಡನೆ ದೇಹನ ದಂಡ ಆಯ್ತಲ್ಲ, ದಂಡನೆ ಏನು ಮಾಡೋದು, ದಂಡ ಅಂತಲ್ಲಿ ದಂಡನೆ ಪ್ರಶ್ನೆನೇ ಇಲ್ವಲ್ಲ. ದೇವ್ರ ಅನ್ಯ ಸರಿ ಕೊಡ್ತಾನೆ ಇದ್ದೀರ ಹಾಗೆ, ಅದೇ ಇದ್ದರೆ ಜರ ಜಡವಾಗಿ ಹುಟ್ಟರೆ ಮುದೋಗ್ತೀವಿ. ಅದಕ್ಕೆ ಅಂದರೆ ಏನು ಗೊತ್ತಾ, ಅದೇ ತಾಮಸ ನಿಷ್ಠೆ ಅಂತ ಕರೆದು. ಏನಿದ್ರಲ್ಲಿ ಅರ್ಥನೇ ಇಲ್ಲ, ಏನು ಸಾಧಿಸ್ತೇಪ್ಪ ಇದ್ರಿಂದ ಹೋಗಲಿ, ಅದರಿಂದ ಜ್ಞಾನ ಅಂತೂ ಮೊದಲೇ ಇಲ್ಲ, ಇರೋ ಕೈಕಾಲು ಹೋದವು, ಏನು ಬಂದಾಗ ನಿನಗೆ ಏನೇನೂ ಇಲ್ಲ. ಸರ್ವೇ ಗುಣಮಯಾಭಾವಾ ಪುರುಷಾ ವ್ಯಕ್ತ ನಿಷ್ಠಿತಾ ದೃಷ್ಟಂ ಶ್ರುತಂ ಅನುಧ್ಯಾಯೇತ್ ಬುದ್ಧ್ಯಾವಾ ಪುರುಷರ್ಷಭಾ. ಸರ್ವೇ ಗುಣಮಯಾಹ ಭಾವಾ ಪುರುಷಾವ್ಯಕ್ತ ನಿಷ್ಠಿತಾಹ ತುಷ್ಟಂ ಶ್ರುತಮನು ಧ್ಯಾಯೇತ್ ಬುದ್ಧ್ಯಾವಾ ಪುರುಷರ್ಷಭಾ ತದೇ ವಿರುಣೋತಿ ಸರ್ವೈ. ಸರ್ವೇ ಗುಣಮಯಾ ಭಾವಾ ಏಚೈವ ಸಾತ್ವಿಕಾ ಭಾವಾ ರಾಜಸಾ ತಾಮಸಾಶ್ಚಯೇ ಮತ್ತೇವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಎಲ್ಲ ಜಗತ್ತಿನಲ್ಲಿ ಯಾವುದೂ ಒಂದು ಮೂರು ಸಾವಂತ ಪಡೆದ ರಿಲ್ವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಗತದಸ್ತಿ ವಿರಾಯಸ್ಯ ಮಯಾಭೂತಂ ಚರಾಚರಂ ಅಂತ ಹೇಳಬೇಕಾದ್ರೆ ನನ್ನ ವಿಭೂತಿ ರೂಪ ಇಲ್ಲ, ಜಾಗ ಇಲ್ಲ. ಇನ್ನೊಂದು ಕಡೆಗೆ ಈ ತ್ರಿಗುಣಕ್ಕೆ ಸಂಬಂಧಪಟ್ಟರೆ ವಸ್ತು ಜಗತ್ತಿನಲ್ಲಿಲ್ಲ. ದಿವಿ ದೇವೇಶು ಆ ಪುನಃ, ಗೊತ್ತಾಯ್ತಾ, ಸತ್ವಂ ಜಗತ್ತಿದೇರ್ ಮುಕ್ತಂ, ಗೊತ್ತಾಯ್ತಾ. ಎಲ್ಲೆಲ್ಲೂ ದೇವ ಸ್ವರ್ಗಕ್ಕೆ ಹೋಗಿ ಯಾವ ಲೋಕಕ್ಕೆ ಹೋದ್ರೂ ಕೂಡ ಬ್ರಹ್ಮಲೋಕದಲ್ಲೂ ಏನಿದೆ ಮತ್ತೆ ನಿಮಗೆ, ಸಾತ್ವಿಕಾದಿ ಪ್ರಭೇದ ಇದೆ. ಸಾತ್ವಿಕ ಭಾರಿ ಡಾಮಿನೇಟ್ ಆಗಿರುತ್ತೆ, ಬಟ್ ಕ್ಲಾಸಿಗೆ ಅದು ಪ್ರಾಕೃತ ಲೋಕ ಅಂತ ಒಪ್ಪತ್ತೆ ನಾವಲ್ಲ. ವೈಕುಂಠ ಬಿಟ್ಟುಬಿಟ್ರೆ ಇನ್ನೆಲ್ಲ ಯಾವುದದು, ಪ್ರಾಕೃತನೆ. ಸರ್ವೇ ಗುಣಮಯಾ ಭಾವಾಹ ಪುರುಷ ಅವ್ಯಕ್ತ ನಿಷ್ಠಿತಾಹ, ಪುರುಷೇಣ ವಿಷ್ಣುನ ಅವ್ಯಕ್ತೇನ ಶ್ರೀಯ ಸ್ವಯಂ ನಿಷ್ಠಿತಾಹ ವ್ಯವಸ್ಥಾಪಿತಾಹ. ಪರಮಾತ್ಮನೆ ಮಾಡಿದ ವ್ಯವಸ್ಥೆ ಆದ್ದರಿಂದ ಇದನ್ನು ಬಿರಲಕ್ಕೆ ಬರೋದಿಲ್ಲ. ದುಷ್ಟಂ ಶ್ರುತಂ ಅನುಧ್ಯಾಯೇ, ಯಾವ ದುಷ್ಟವಾದರೂ ಕೂಡ ಆ ಗುಂಪಿಗೆ ಸೇರಬೇಕು, ಯಾವ ಶ್ರುತವಾದರೂ ಆ ಗುಂಪಿಗೆ ಸೇರಬೇಕು. ದುಷ್ಟಂ ಶ್ರುತಂ ಅನುಧ್ಯಾಯೇ ಬುದ್ಧ್ಯಾ ವಾ ಪುರುಷ ಋಷಭ ವಾ ಶಬ್ದಶ್ಚಾರ್ಥೆ, ಶಾಸ್ತ್ರೇಣ ಶ್ರುತಂ ಬುದ್ಧ್ಯಾ ಚ ಶಾಸ್ತ್ರಾರ್ಥ ರೂಪೇಣ ದುಷ್ಟಂ ಚ ಪರಂ ಬ್ರಹ್ಮ ಅನುಧ್ಯಾಯ ನಿರಂತರಂ ಸ್ಮರೇ. ನಾವು ಎರಡು ಯೋಚನೆ ಮಾಡಬೇಕು, ಯಾವ ವಸ್ತು ಕಂಡ್ರೆ ಇದು ಪ್ರಾಕೃತ, ದೇವ್ರು ಮಾತ್ರ ಅಪ್ರಾಕೃತ, ಕಂಟ್ರಾಸ್ಟ್ ಮಾಡಿ, ಕಂಪೇರ್ ಆ್ಯಂಡ್ ಕಂಟ್ರಾಸ್ಟ್ ಮಾಡಬೇಕು. ನಮಗೆ ದುಃಖ ಆಯಿತು ಅನುಸಂಧಾನ, ದೇವರಿಗೆ ದುಃಖ ಇಲ್ಲ, ದೊಡ್ಡ ವ್ರತ ಅದು, ನಮಗೆ ದುಃಖ ಆಯಿತು ಅವನಿಗೆ ದುಃಖ ಇಲ್ಲ, ನಮ್ಮದು ಪ್ರಾಕೃತ ಸುಖ ಒಂದು ಅಪ್ರಾಕೃತ ಸುಖ, ನಾವು ಪೂರ್ಣ ಸುಖ ಒಂದು ಪೂರ್ಣ ಸುಖ, ಅವನುಗಳು ಅವನು ವ್ಯಾಪ್ತ, ಎಲ್ಲ ಯೋಚನೆ ಮಾಡ್ತಾ ಹೋದರೆ ಪ್ರತಿ ಕ್ಷಣದಲ್ಲಿ ಏನು ಮಾಡೋಕ್ಕೆ ಬರುತ್ತೆ, ದೇವರನ್ನು ಅನುಧ್ಯಾಯೇ ಸದಾ ಧ್ಯಾನ ಮಾಡಕ್ಕೆ ಬರುತ್ತೆ. ಏತಾಹ ಸಂಸ್ಕೃತಯ ಹುಂಸಾಂ ಗುಣಕರ್ಮ ನಿಬಂಧನಾ ಏನೇಮೇ ನಿರ್ಜಿತ ಸೌಮ್ಯ ಗುಣ ಜೀವೇನ ಚಿತ್ತಜಾಹ ಭಕ್ತಿ ಯೋಗೇನ ಮನ್ನಿಷ್ಠೋ ಮದ್ಭಾವಾಯ ಪ್ರಪದ್ಯತೆ. ಏತಾಹ ಸಂಸ್ಕೃತಯ ಹುಂಸಾಂ ಗುಣಕರ್ಮ ನಿಬಂಧನಾ, ಇವೆಲ್ಲ ಕೂಡ ಸಂಸಾರಕ್ಕೆ ಕಾರಣವಾಗಿರ್ತವೆ. ಗುಣಕರ್ಮ ನಿಬಂಧನಾ, ಎಲ್ಲ ಸಂಸಾರದ ಮೂಲ ಏನು ಅಂದರೆ ಈ ತ್ರಿಗುಣಗಳು ಪ್ಲಸ್ ಅವ್ರು ಮಾಡ್ತಕ್ಕಂಥ ಕರ್ಮ, ಅವುಗಡೆ ಇದಕ್ಕೆ ನಿಬಂಧನ. ಏನೇವೇ ನಿರ್ಜಿತ ಸೌಮ್ಯ ಗುಣ ಜೀವೇನ ಚಿತ್ತಜಾಹ, ಯಾರಿವನ್ನ ದಾಟಿ ನಿಲ್ತಾನಲ್ಲ, ಭಕ್ತ ದಾಟಕ್ಕೇನು ಆಯುಧ ಅಂದರೆ ಭಕ್ತಿಯೋಗೇನ ಮನ್ನಿಷ್ಠ ಭಕ್ತಿಯೋಗೇನ ಮದ್ಭಾವಾಯ ಪ್ರಪದ್ಯತೆ, ಅವನಿಂದ ದಾಟಿಬಿಡ್ತಾನೆ. ಇದೆಲ್ಲ ನಾವು ಪ್ರಕೃತಿಯಲ್ಲಿ ಎಷ್ಟು ನಿಶ್ಚಿತಾನು ದಾಟಬೇಕಲ್ಲ, ಎಕ್ಸಾಮಲ್ಲಿ ಕೂತಿದ್ದಾನೆ ಪಾಸ್ ಆಗಬೇಕು, ಆ ಟೈಪ್ ಪ್ರಕೃತಿಯಲ್ಲಿದ್ದೇವೆ, ಪ್ರಕೃತಿ ದಾಟಿ ಹೋಗಬೇಕು. ಆ ರೀತಿಯಲ್ಲಿ ನಾವು ಮಾಡೋದು ಅಭ್ಯಾಸ ಮಾಡಬೇಕು. ಏವ ಉಪಾಸಕೇನ ಏನ ಜೀವೇನ ಚಿತ್ತಜಾತಾ ಸತ್ವಾದಿ ಗುಣಾ ನಿರ್ಜಿತಾ ತೇನ ಗುಣಕರ್ಮ ನಿಬಂಧನಾ ಸಂಸ್ಕೃತಯಶ್ಚ ಪ್ರಾಗುಕ್ತಾ ನಿರ್ಜಿತಾ ಭವಂತಿ ಇತಿ ಶೇಷ. ನೀವು ಇದು ಬರ್ತಾ ಇತ್ತು, ಹೊಗೆ ಬರ್ತಿತ್ತು, ಒಂದು ಒದ್ದೆ ಇದ್ದಿಟ್ಟಿದ್ದ, ವೆಟ್ಟಿರೋ ಸೌದೆ ಇಟ್ಟಿದ್ದ, ಏನು ಮಾಡಿದ್ರು ಹೋಗ್ತಾ ಇಲ್ಲ, ತೆಗೆದುಬಿಟ್ಟ ತಕ್ಷಣ ನಿಂತೋಯ್ತು. ಮೂಲ ಕಾರಣ ಯಾವುದು? ಮೂಲ ಕಾರಣ ಅದು ಆರ್ದ್ರೇಂಧನ ಅಂತ ಕರೀತ, ವೆಟ್ ಫೇಲ್ ಕಾರಣ ಅದಕ್ಕೆ. ಯಾವಾಗ ತೆಗೆದುಬಿಟ್ಟ ಹೊಗೆ ನಿಂತು ಹೋಗ್ಬಿಡೋದು, ಮೂಲ ಕಾರಣ ಇದು. ಮೂಲ ಕಾರಣ ತೆಗೆದ್ಬಿಟ್ಟು ಏನು ಮಾಡ್ತಿದ್ದೆ ನಾವು ಇವತ್ತು, ಬೇರೆ ರೀತಿ ಟ್ರೈ ಮಾಡೋಕ್ಕೆ ಹೋಗ್ತೀವಿ, ಅದರ ಪ್ರಕಾರ ಶಿಫ್ಟ್ ಆಗುತ್ತೆ ಹೊರತು ರಿಮೂವ್ ಆಗೋದಿಲ್ಲ. ಟೋಟಲಿ ಅದು ರೂಟ್ ಔಟ್ ಆಗಬೇಕಾದ್ರೆ ಮೂಲ ಕಾರಣ ತೆಗೆ, ಮೂಲ ಕಾರಣ ಪ್ರಕೃತಿನೇ ಮೂಲ ಕಾರಣ. ಸೊ ಪ್ರಕೃತಿಯ ಬಂಧನೇ ಬಂಧ, ಅದು ದಾಟಿದ್ರೇ ಮೋಕ್ಷ. ಏತಾ ಸಂಸ್ಕೃತಯ ಪುಂಸಾಂ ಗುಣಕರ್ಮ ನಿಬಂಧನಾ ಏನ ಇಮೇ ನಿರ್ಜಿತಾ ಸೌಮ್ಯ ಗುಣಾ, ಈ ಮೂರುಗಳು ಯಾರಿಗೆ ಎಲ್ಲಲ್ಲಿ ಪಟ್ಟಿದೆಯಲ್ಲ ಅದೇ 14ನೇ ಕೊನೆ ಹೇಳ್ತಾರೆ. ಗುಣಾತೀತ ಸಮುಚ್ಯತೆ, ಗುಣಾತೀತವು ನಾಣ್ಯಂ ಗುಣೇಭ್ಯ ಕರ್ತಾರಂ ಅಂತ ಹೇಳಬೇಕಾದ್ರೆ ಗುಣಗಳ ಮೇಲೆ ಒಬ್ಬನಿದ್ದಾನೆ, ಅವನು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಗುಣ ಜೀವೇನ ಚಿತ್ತಜಾಹ ಭಕ್ತಿಯೋಗೇನ ಮನ್ನಿಷ್ಠ ಮದ್ಭಾವಾಯ ಪ್ರಪದ್ಯತೆ. ಈ ರನ್ವೆ ಎಷ್ಟು ದೂರ ಮಾಡಿರ್ತಾರೆ ರಿಪೋರ್ಟ್ ಒಳಗೆ, ಎಲ್ಲಿವರೆಗೂ ಪ್ಲೇನಿನ ಹಾರದೆ ಅಲ್ಲಿವರೆಗೂ ಮಾಡಿರ್ತಾರೆ, ಆಮೇಲೆ ಮತ್ತೆ ಏನು ಮನೆಗಳು ಬಂದ್ಬಿಡುತ್ತೆ, ಹಾಕ್ಬಿಡು, ಮತ್ತೆ ಯೋಚನೆ ಇಲ್ಲ ಅದರಲ್ಲಿ. ಅಲ್ಲಿವರೆಗೂ ರಿಸ್ಕ್ ಇದೆ ಅದಕ್ಕೆ, ಎಲ್ಲಿವರೆಗೂ ನೆಲದಲ್ಲಿದ್ದಾನೆ ರಿಸ್ಕ್ ಇದೆ, ಬೇರೆ ಕಾರ್ಯದಷ್ಟು ಬೇಕಾಗಿಲ್ಲ, ಗೊತ್ತಾಯ್ತಾ, ಬೇರೆ ಕಾರ್ಯದಷ್ಟು ಏನಿದ್ರು ಡಿಸ್ಟರ್ಬೆನ್ಸ್ ಕೌಂಟ್ ಆಗೋದಿಲ್ಲ. ಸೊ ಗುಣಾತೀತನಾಗಬೇಕು, ರೋಡ್ ಟ್ರಾಫಿಕ್ ಅವಾಯ್ಡ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಮೇಲಕ್ಕೆ ಹಾರಿ ಬಿಡಬೇಕು. ಅದಕ್ಕಾಗಿ ಗುಣಾತೀತನಾಗಬೇಕು. ಅತೀತ ಆದರೆ ಅಭೋ, ಗುಣಗಳ ಅಭೋ ಯೋಚನೆ ಮಾಡಿಬಿಟ್ರೆ ಅವ ನಿಶ್ಚಿಂತೆಯಾಗಿರ್ತಾನೆ. ಮನ್ಯ ಅದಕ್ಕೆ ಉಪಾಯ ಏನೋ, ಭಕ್ತಿಯೋಗ ಮನ್ನಿಷ್ಠ ಎರಡಿರಬೇಕು. ಮದ್ಭಾವಾಯ ಪ್ರಪದ್ಯತೆ, ಮಯಿ ಭಾವಾಯ ಮದ್ಭಾವಾಯ, ನನ್ನಲ್ಲಿರ್ತಕ್ಕಂಥ ಅವಕಾಶ ಅವನಿಗೆ ಬರೋದ್ರಿಂದ ಪರಮಾತ್ಮ ಗುಣಾತೀತ. ದೇವರ ತೊರತಷ್ಟು ಏನಾಯ್ತು ಅಲ್ಲಿಗೆ, ಗುಣಾತೀತನಾಗಿಬಿಟ್ಟು ಅಷ್ಟೇ. ಇವರಿಗೆ 100 ಕಿಲೋಮೀಟರ್ ಒಳಗೆ ಬರೋದಿಲ್ಲ, ಗಂಟೆಗೆ ವೇಗದಲ್ಲಿ ಕೂತ ಹೋಗ್ಲಿಕ್ಕೆ ಶುರು ಮಾಡುದು. ಇವರಿಗೆ ಶಕ್ತಿ ಇಲ್ಲ, ವೇಗದಲ್ಲಿ ಕೂತ ತಕ್ಷಣ ಶಕ್ತಿ ಬಂತು ನಮಗೆ. ಇದು ಸಾಧ್ಯ, ದೇವರ ತೊರತಷ್ಟು ಏನಾಯ್ತು, ಎಲ್ಲ ಮುಗಿದೋಯ್ತು ಅಷ್ಟೇ. ಹಾವು ಹಡ್ಸ್ಕೊಂಡ್ಬರ್ತಿತ್ತು ಗಂಡನ ತ್ರೋಧ, ಹಾವು ಏನು ಮಾಡುತ್ತಾಗ ಅದು ಓಡೋಕೆ ಶುರು ಮಾಡುತ್ತೆ, ಇವರು ಓಡ್ತಿದ್ದೆ ಅವರು ಓಡೋದು, ಅದು ಓಡೋಕೆ ಶುರು ಮಾಡುತ್ತೆ. ಈಗ ಸದ್ಯ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಆ ಥರ ಇರಬೇಕು ಯಾವಾಗ. ತಸ್ಮಾತ್ ದೇಹಂ ಇಮಂ ಲಬ್ಧ್ವಾ ಜ್ಞಾನ ವಿಜ್ಞಾನ ಸಂಭವಂ ಮಯೈವ ಬ್ರಹ್ಮಣ ಪೂರ್ಣೋ ನ ಬಹಿರ್ನಾಂತರಶ್ಚರೇತ್. ತಸ್ಮಾತ್ ದೇಹಂ ಇಮಂ ಲಬ್ಧ್ವಾ, ಇದೆಲ್ಲ ಇಲ್ಲೇ ಆಗಬೇಕು, ಫಟ್ ದೇಹದಲ್ಲಿದ್ದೇ ದಾಟಬೇಕು. ಪರೀಕ್ಷೆ ಕೂತೆ ಪರೀಕ್ಷೆ ಗೆಲ್ಲಬೇಕೇ ಹೊರತು ಪರೀಕ್ಷೆ ಮಿಸ್ ಮಾಡಿ ಪರೀಕ್ಷೆ ಗೆಲ್ಲಕ್ಕಾಗೋದಿಲ್ಲ, ದೇಹನ ಗೆಲ್ಲಬೇಕು ನಾವು, ಫಟ್ ದೇಹದಲ್ಲಿ ಇರಬೇಕು ಫಸ್ಟ್. ಈಗ ತಸ್ಮಾತ್ ದೇಹಂ ಇಮಂ ಲಬ್ಧ್ವಾ, ದೇಹದಲ್ಲಿರೋ ಉದ್ದೇಶ ಏನು ಅಂದರೆ ದೇಹ ಬರದಂತೆ ನೋಡ್ಕೋಬೇಕು ಫಸ್ಟು. ಜ್ಞಾನ ವಿಜ್ಞಾನ ಸಂಭವಂ, ಜ್ಞಾನ ವಿಜ್ಞಾನ ಸಂಭವ ಅಂದ್ರೇನು, ಜ್ಞಾನ ವಿಜ್ಞಾನಯೋಹೋ ಸಂಭವ ಯಸ್ಮಾತ್, ಜ್ಞಾನ ವಿಜ್ಞಾನಗಳಿಗೆ ಹುಟ್ಟಿಗೆ ಕಾರಣ ಇದು. ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮವೇ ಒಳ್ಳೆ ಶ್ರೇಷ್ಠವಾದ ಸಾಧನ ಶರೀರ, ಇದನ್ನು ಹೊಂದಬೇಕು. ಮಯೈವ ಬ್ರಹ್ಮಣ ಪೂರ್ಣ ನಭೈರ್ನಾಂತರಶ್ಚರಿ, ಈ ದೇಹದಲ್ಲಿರಬೇಕು, ಜ್ಞಾನ ವಿಜ್ಞಾನ ಸಂಪಾದನೆ ಮಾಡಬೇಕು, ದೇವರು ಪೂರ್ಣ ಅಂತ ದೇವರ ಜೊತೆ ಇರ್ತೇವೆ ಅನ್ಕೋಬೇಕೇ ಹೊರತು ನಭಹಿ ನಾಂತರಶ್ಚರ್ಯ ಹೊರಗಿನ ಬಗ್ಗೆನೂ ವಿಚಾರ ಮಾಡಬಾರ್ದು, ಒಳಗೆ ವಿಷಯ ಚಿಂತನೆಯೂ ಮಾಡಬಾರ್ದು. ಕೆಲವು ವಿಷಯಗಳ ಸಂಪರ್ಕ ಬಿಟ್ಬಿಟ್ಟಿರ್ತಾರೆ, ಒಳಗೆ ಧ್ಯಾನ ಮಾಡ್ತಾರೆ. ಅದನ್ನು ಮಿಥ್ಯಾಚಾರ ಸವುಚ್ಯತೆ ಕರ್ಮೇಣೇ ಅಂದ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಚರ. ಅವನೇನಂತ ಕರೀತಾರೆ, ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಅದಕ್ಕೆ ಮನಸ್ಸೊಳಗೂ ಇರಬಾರ್ದು, ಹೊರಗೂ ಇರಬಾರ್ದು. ಎಷ್ಟೋ ಜನ ಹೊರಗಿಂದ ಬಿಟ್ಟಿದ್ರು ಒಳಗಿಂದ ಬಿಡೋದು ಕಷ್ಟ ಇರ್ತದೆ, ಅದಕ್ಕೆ ಎರಡೂ ಬಿಟ್ಟುಬಿಟ್ಟಾಗ ಏನಾಗುತ್ತದೆ, ಅದು ಸಿದ್ಧಿ ಅಂತ ಹೇಳಿ. ಜ್ಞಾನ ವಿಜ್ಞಾನಯೋ ಸಂಭವ ಯಸ್ಮಾಸ ತಥಾತಂ ವ್ಯವಧಾನೇನ ಶಾಸ್ತ್ರದ್ವಾರ ಜ್ಞಾತಂ ಜ್ಞಾನಂ ಪರೋಕ್ಷ ಜ್ಞಾನಂ ಅಪರೋಕ್ಷ ಹೇಳಿ ಜಾತಂ ನಿರ್ಗುಣ ಬಿಚ್ಚಿ ಸಂಕೀರಂತೆ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಪರೋಕ್ಷ ಜ್ಞಾನ ಅಂದರೆ ಸಾತ್ವಿಕ, ಅಪರೋಕ್ಷ ಜ್ಞಾನ ನಿರ್ಗುಣ ಜ್ಞಾನ. ಸತ್ವಾದ್ ಗುಣಾತ್ ಜಾತಮಿ ವ್ಯವಧಾನಂ ವಿನೈವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ ಇತ್ಯುಕ್ತೇ. ಸಾತ್ವಿಕ ಜ್ಞಾನ ಪರೋಕ್ಷ ಜ್ಞಾನ, ಬಟ್ ಅಪರೋಕ್ಷ ಜ್ಞಾನ ಆಗಿ ಇನ್ನು ಮೋಕ್ಷ ಗ್ಯಾರಂಟಿ ಇಲ್ಲ. ಸೊ ಮೋಕ್ಷ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮೋಕ್ಷ, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮೋಕ್ಷ ಗ್ಯಾರಂಟಿ ಆದ್ರೆ ಡೈರೆಕ್ಟ್ ಅದು ನಿರ್ಗುಣ ಜ್ಞಾನ ಅಂದ್ರೆ ಅದು. ಯತ ಸಂಸಾರ ಮೋಕ್ಷೋ ಮದ್ಭಾವ ತಸ್ಮಾನ್ ಮಾನುಷಂ ದೇಹಂ ಲಬ್ಧ್ವಾ ಸರ್ವೋತ್ತಮಂ ಮಾ ವಿಜ್ಞಾಯ ಬ್ರಹ್ಮಣ ಸರ್ವಗುಣಪೂರ್ಣೇನ ಮಯೈವ ಪೂರ್ಣಶ್ಚರಿತಾರ್ಥೋ ನಾ ಪುರುಷೋ ಬಹಿರ್ವಿಷಯೇಷು ನಚರೇತ್. ಆದ್ದರಿಂದ ಇನ್ನೇನು ಇಲ್ಲೋ ಅಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದರೆ, ಅದಿಲ್ಲ ಇದೇನು ಸುಖ ಪಡ್ತೀರಿ ಅಂದರೆ, ದೇವರು ಹಿಡ್ಕೊಂಡಿದ್ದೆ, ದೇವರು ಪೂರ್ಣ ಸುಖವಾಗಿದ್ದೇವೆ ನಾವು. ಆ ಥರ ಯೋಚನೆ ಮಾಡಬೇಕು, ನಮ್ಮಲ್ಲಿ ಏನೂ ಇಲ್ಲ, ದೇವರಲ್ಲಿ ಎಲ್ಲ ಇದೆ ಅಂತ ದೇವರ ಜೊತೆ ನಾವಿದ್ದೇವೆ. ಆ ಭಾವನೆ ಬಂದರೆ ಏನಾಗುತ್ತೆ, ಅಲ್ಲಿಗೆ ಪೂರ್ಣನಾಗಿಬಿಡ್ತಾನೆ. ಚರಿತಾರ್ಥೋ ನಾ ಪುರುಷ ಬಹಿರ್ವಿಷೇಷ ನಚರೇತ್, ಪರಿನಿಮಿಷವಾಗಿ ಹೋಗಲೇಬಾರದು. ಆಂತರೈವ ಇಂದ್ರಿಯೈ ಪ್ರತ್ಯಗಾತ್ಮ ವಿಷಯಂತ್ಮೇನೇ ಚರೇತ್ ಇತ್ಯರ್ಥ. ಸಂಸಾರಸ್ಯ ಅಂತತ್ವಾದಂತೋಹಂ ತಸ್ಮಿನ್ ಮೈರಥೋ ಭೂತ್ವಾ ಇತಿವ. ಪರಮಾತ್ಮ ಅಂತ ಅಂತ ದೇವ್ರ ಹೆಸರಂತೆ, ಯಾಕೆ ಸಂಸಾರ ಕೊನೆಗಾಣಿಸ್ತಾನೆ ಅವನೇ, ಆದ್ರಿಂದಾಗಿನೇ ದೇವ್ರ ಕಡೆ ಮನಸ್ಸಾಗ್ತದೆ. ಅಂತರಶ್ಚಿದ್ರ ಇಂದ್ರಿಯ ವ್ಯಾಜೀನ ಚರೇತ್ ನಶ್ಯಾದಿತಿವ. ಅಂತೋ ವ್ಯವಸಿತೆ ಮೃತ್ಯು ಸ್ವಭಾವೇ ಪರಮಾತ್ಮನೇ ಇತ್ಯಂತರೋ ಮಾಂ ವಿನಾ ನಚರೇದಿತಿವ. ಅಂತೂ ನನ್ನ ಬಿಟ್ಟು ಎಂದೂ ಓಡಾಡಬಾರ್ದು, ಯಾವ ಕಾಲಕ್ಕೂ ಹೊರಗೆ ಆಗಲಿ ಹೊರಗೆ ಇರು, ದೇವ್ರ ಬಿಟ್ಟು ಇರಬಾರ್ದು. ಅದಕ್ಕೆ ಆತ್ಮವಾನ್ ಅಂತ ಹೇಳ್ತಾರಲ್ಲ, ಆತ್ಮವಾನ್ ಸದಾ ದೇವ್ರ ಜೊತೆಗೆ ಇರೋನು, ಧನವಾನ್ ಅಂದರೆ ಧನ ಇರೋನು, ಆತ್ಮವಾನ್ ದೇವ್ರ ಜೊತೆಗೆ ಇರೋನು. ಹಾಗಾಗಿ ಬಿಡಬೇಕು, ಅಲ್ಲಿಗೆ ಗುಣಗಳ ಸಂಬಂಧವಾದ ದೇಹ ಹೋಗಿಬಿಡುತ್ತೆ, ಮುಕ್ತನಾಗ್ತಾನೆ, ಅಲ್ಲಿವರೆಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಇತಿ ಪಂಚವಿಂಶೋಧ್ಯಾಯ ಇದು ಶ್ರೀ ವಿಜಯತೀರ್ಥ ಬಿಟ್ಟು ವಿರಚಿತಾಯಾಮ್ ಭಾಗವತ ಟೀಕಾಯಾಮ್ ಪದರತ್ನಾವಲ್ಯಾಂ ಏಕಾದಶ ಸ್ಕಂಧಸ್ಯ ಪಂಚವಿಂಶೋ ಅಧ್ಯಾಯ. ಎಷ್ಟು ಇಂಪಾರ್ಟೆಂಟ್ ಗುಣತ್ರಯಗಳ ಬಗ್ಗೆ ಎಕ್ಸಾಸ್ಟಿವ್ ಟ್ರೀಟ್ಮೆಂಟ್ ಇದೆ. ಅಲ್ಲಿ ಎರಡು ಅಧ್ಯಾಯದಲ್ಲಿ ಬಂದಿತ್ತು ಭಗವದ್ಗೀತೆಯಲ್ಲಿ, ಒಂದೇದು 14, ಇನ್ನೊಂದು 14, 14ರಲ್ಲಿ ಬಂದಿದ್ದೆಲ್ಲ ಫಿಸಿಕಲ್ ಗುಣಗಳು, 17ರಲ್ಲಿ ಬಂದಿದ್ದೆಲ್ಲ ಸ್ಪಿರಿಚುವಲ್ ಗುಣಗಳು, ಎರಡು ಭಾಗ ಮಾಡಿ ಹೇಳಿದ್ದಾರೆ. ಇಲ್ಲಿ ಒಟ್ಟಿಗೆ ಕಂಬೈನ್ ಮಾಡಿಬಿಟ್ಟು ಎಲ್ಲ ಎಕ್ಸ್ಟೆಂಡ್ ಮಾಡಿ ಕಂಬೈನ್ ಮಾಡಿ ಗುಣತ್ರಯದ ಬಗ್ಗೆ 33 ಶ್ಲೋಕ ಅದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಾವು ಯಾವ ಪ್ರತಿಯೊಂದರಲ್ಲೂ ಕೂಡ ಈ ಸಾತ್ವಿಕ ರಾಜಸ ತಾಮಸದ ಅನ್ವೇಷಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸಾತ್ವಿಕ ಬೆನಿಫಿಟ್ ಇಟ್ಟುಕೊಂಡು ಕೊನೆಗೆ ಅದನ್ನು ದಾಟಿ ನಿರ್ಗುಣನಾಗಬೇಕು ಅಂತ ಹೇಳಿ. ಓದೋದು ಅತ್ಯಂತ ಸಾತ್ವಿಕ, ಓದಿದ ಮೇಲೆ ಪುಸ್ತಕ ಬಿಟ್ಟು ಓದ್ತಾನಲ್ಲ ಅದೇನು ಅದು ಸಿದ್ಧಿ ಅದು, ಗೊತ್ತಾಯ್ತಿಲ್ಲ, ಬರೀ ಓದ್ತಾನೆ ಕ್ಲಾಸ್ ಎಲ್ಲ ಫಸ್ಟ್ ಕ್ಲಾಸ್ ಪುಸ್ತಕ ಓದ್ತಾನೆ, ಗುಡ್ ಅಂದ್ಬಿಡ್ತಾನೆ, ಪುಸ್ತಕ ಮುಚ್ಚನೆ ಏನು ಬರೋದಿಲ್ಲ, ಯಾವ ಸಿದ್ಧಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಪುಸ್ತಕ ನೋಡಿದ್ರೆ ಬಂತು, ಪುಸ್ತಕ ಮುಚ್ಚರೆ ಬರಲಿಲ್ಲ. ಪುಸ್ತಕ ಪಠ್ಯಗಳು ಮೆಮೊರೈಸೇಷನ್ ಕೊಟ್ಟಿರ್ತಾರಲ್ಲ, ಈಗ ನೋಡ್ಕೊಂಡು ಓದಕ್ಕೆ ಬರೋದಿಲ್ಲ, ಫಸ್ಟ್ ಆ ಗುಂಪು ಬೇರೆ ನೋಡ್ಕೊಂಡು ಸರಿಯಾಗಿ ಓದ್ತಾನೆ ಪಾಪ, ಪುಸ್ತಕ ಬಿಟ್ಟರೆ ಓದಕ್ಕೆ ಬರೋದಿಲ್ಲ, ಸಿದ್ಧಿ ಬಂದಿಲ್ಲ ಅವನಿಗೆ. ಇದು ಓದ್ತಾನೆ ಸಾತ್ವಿಕನೇ, ಅದು ಬಿಟ್ಟು ಓದಕ್ಕೆ ಬರೋದಿಲ್ಲ, ಅದು ಇನ್ನು ಸಾತ್ವಿಕ ಅಲ್ಲ, ಬಿಟ್ಟು ಓದ್ತಾನೆ ಅವಾಗ ಏನಾಗುತ್ತೆ, ಅದು ಸಿದ್ಧಿ ಬಂದಾಗಲೇ, ಅದು ನಿರ್ಗುಣ ಅಂದರೆ ಅದು ನಾಟ್ ಡಿಪೆಂಡೆಂಟ್ ಆನ್ ಏನೇ ಗುಣ, ಅದು ಪೂರ್ತಿಯಾಗಿ ಸಿದ್ಧಿ ಬಂದಿರತಕ್ಕಂಥ ಅಂತ ತಲುಪಬೇಕು. ಪ್ರತಿಯೊಂದರಲ್ಲೂ ಕೂಡ ಸಿದ್ಧಿ ಬರಬೇಕಾದ್ರೆ ಸಾತ್ವಿಕ ಪ್ರತಿಯೊಂದು ಕಡೆ ಮಡಿಯಲ್ಲೂ 3 ವಿಧ, ದೇವ್ರ ಪೂಜೆ ಮಡಿ ಬೇರೆ, ಊಟದ ಮಡಿ ಬೇರೆ, ಸಂಧ್ಯಾವಂದಿ ಮಡಿ ಬೇರೆ. ಓದ್ತಾನೆ ಸಂಧ್ಯಾವಂದಿ ಸ್ನಾನಗಿನ ಬೇಕಾಗಿಲ್ಲ, ಆದರೆ ಊಟಕ್ಕೆ ಒಂದು ದಿವಸ ಅದೇ ನಡೀತದೆ, 15 ದಿವಸ ಬೇಕು ಅದೆಲ್ಲ ಊಟ ಮಾಡೋಕ್ಕೆ ಬರುತ್ತೆ, ಏನೂ ತೊಂದರೆ ಇಲ್ಲ. ಆ ದೇವ್ರ ಪೂಜೆ ಬರೋದಿಲ್ಲ, ಮಡಿಗಳಲ್ಲೂ 3 ವಿಧ ಮಡಿ ಹೇಳ್ತಿರ್ತಾರೆ, ಉತ್ತಮ ಮಡಿ ಬೇಕು ಎಂಥ ಮಡಿ ನಿಮ್ಮ ಕೇಳ್ತಾರೆ. ಸರ್ವದಲ್ಲಿ ಮುಡಿ ಸ್ನಾನ ಮಾಡ್ತಾನೆ, ಅದು ನಂಬರ್ 1 ಸ್ನಾನ, ಅದು ತಾನೇ ಮುಡಿಬಿಡ್ತಾನೆ ಪೂರ್ತಿಯಾಗಿ. ತಲೆ ಮೇಲೆ ಹಾಕೋತಾನೆ ಅದು 2nd, ತಲೆ ಮೇಲೆ ಹಾಕೊಳ್ಳೋದೇ ಇಲ್ಲ 3rd, ಅದು ಮುಡಿಸ್ತಾನೆ ತಲೆನೇ ಮುಳುಗಿಸ್ತಾನೆ 1st, ತಲೆ ಮೇಲೆ ಹಾಕೋತಾನೆ 2nd, ತಲೆ ಮೇಲೆ ಮಾಡೋದೇ ಇಲ್ಲ ಅಂದ್ಬಿಟ್ರೆ ಅದು ತಾಮಸ ಸ್ನಾನ. ಸ್ನಾನ ಮಾಡಿದ್ರೆ ಮಡಿ ಬರೋದೇ ಇಲ್ಲ, ಮಡಿ ಅಂತ ಕರೆಯೋದೇ ಇಲ್ಲ. ಇವು ಶೌರ್ಯ ಮಾಡ್ಕೊಬೋದು, ಸ್ನಾನ ಮಾಡಿದ್ರು ಎಷ್ಟೋ ಜನಗಳು, ಅವನೇ ಮೇಕಪ್ ಮಾಡಿ ಕಳಿಸ್ಬಿಟ್ಟಿರ್ತಾರೆ ಅಲ್ಲಿಂದಾನೆ, ಆದರೆ ಹಾಗೆ ಮೇಂಟೈನ್ ಮಾಡ್ತಾರೆ. ಎಷ್ಟು ಜನ ಹೋಗ್ತಾರೆ ಕಲರ್ ಮಾಡಿಸ್ಕೊಂಬರ್ತಾರೆ, ಹೋಗಿಬಿಟ್ಟು ಕಲರ್ ಮಾಡಿಸ್ಕೊಂಬರ್ತಾರೆ, ಅದು ಹೊಡೆದದ್ದು ಹೊಡೆದ ಕಲರು ಮೀಟ್ ಕೊಂಡ್ಕೊಳಿಸಿ ಆಫೀಸ್ಗೆ ಹೋಗ್ಬಿಡ್ತಾರೆ, ಹಾಗೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ವಾರಗಟ್ಟೆ ಸ್ನಾನ ಮಾಡಿ ಹೋಗ್ಬಿಟ್ರೆ ಕಷ್ಟ ಅಂತೇಳಿ ಅವತ್ತಲ್ಲ ವಾರಗಟ್ಟೆ ಕೂಡ ಸ್ನಾನ ಇರೋದೆ, ಎಷ್ಟು ತಪ್ಪಾಗುತ್ತದೆ. ಅದು ತಾಮಸ, ಅದು ನೋಡೋದಕ್ಕೆ ಕಾಣಿಸ್ತದೆ, ಒಳಗೆ ಏನಿಲ್ಲ ಇಲ್ಲ, ಅದು ತಾಮಸ ಅಲಂಕಾರ ಇದ್ದಾಗೆ. ಅಲ್ಲಿಗೆ 25 ಅಪ್ರಾಕೃತ ಒಂದೇ, ಅಪ್ರಾಕೃತ ಡಿವಿಷನ್ ಇಲ್ಲ, ಗಣೇಶನ್ ಇದೆ ತಾತ್ವಿಕ ಒಂದು ಅಪ್ರಾಕೃತ ಯಾವ ಚೇ 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 ಕರಿಬಾರದು. ತಾಮಸರಿ ಉಪಾಸನೆ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ತಾಮಸನೇ ಹೊರತು ಅದು ತಾಮಸ ಅಲ್ಲ. ಅರ್ಥ ಆಯ್ತಾ? ದುರ್ಗಾ ಸಾಕ್ಷ ಅಪ್ರಾಕೃತ, ದುರ್ಗಾದೇವಿ ಪ್ರಾಕೃತ ದೇಹನೇ ಇಲ್ಲ, ಅಪ್ರ ಬರೀ ಸಾತ್ವಿಕ ಗುಣಾತಿ ಗುಣದ ಪ್ರಶ್ನೆನೇ ಬರೋದಿಲ್ಲ, ಇಲ್ಲೇ ಇಲ್ಲ ಪ್ರಶ್ನೆನೇ ಬರೋದಿಲ್ಲ. ಗೊತ್ತಾಯ್ತಾ? ಅಬಹುದು ದುರ್ಗಾದೇವಿ ಕಪ್ಪು ಕಾಣ, ದುರ್ಗಾದೇವಿ ಬಣ್ಣ ಕಪ್ಪಲ್ಲ, ಸೂರ್ಯ ಬೆಳಗ್ಗೆ ಕೆಂಪು ಕಾಣ್ತಾನೆ, ಸೂರ್ಯ ಕೆಂಪಿಲ್ಲ ಆ್ಯಕ್ಚುಲಿ, ಸೂರ್ಯ ಆಗಲೇ ಹಾಗಿದ್ದಾನೆ ಬೆಳಗ್ಗೆ ಕಾಣ್ತಿರೋದು ಅಟ್ಮಾಸ್ಫಿಯರಿಕ್ ಇದು ಕಾಣ್ತಿದೆ ಅಷ್ಟೇ ನಮಗೆ. ಸೊ ತಾಮಸರಿಗೆ ದುರ್ಗಾದೇವಿ ಆ ಕಪ್ಪು ಕಾಣಿಸ್ತಾಳೆ ಅಷ್ಟೇ ಹೊರತು ದುರ್ಗಾದೇವಿ ಕಪ್ಪಲ್ಲ, ಉಪಾಸನೆಗೆ ಹೇಳಿದ ಕಪ್ಪು ಅಷ್ಟೇ, ಅದು ಶುದ್ಧವಾದ ದೇಹ ಅವರು ಆ ರೀತಿ. ಇದು ಅಪ್ರಾಕೃತ ಕಲರ್ ಬೇರೆ, ಅದು ಅಷ್ಟೇ ಅವರು ಕೂಡ ದಾಟಿ ಹೋಗ್ಬಿಡ್ತಾರೆ. ಪ್ರಾಕೃತ ಸ್ಟೇಜ್ ಮೇಲಾಗ್ತಾರೆ ಅವರು, ಪ್ರಾಕೃತ ಸ್ಟೇಜ್ ಮೇಲ್ಬಿಟ್ಟು ಸ್ವಾಭಾವಿಕ ತಮಸ್ಸಿಗೆ ಹೋಗ್ತಾರೆ, ಅದು ಅನ್ನಂತ ತಮಸ್ಸು ಅಲ್ಲಿಗೆ. ಸೊ ನಾಳೆ ದಿವಸ ಇದು ಯಥಪ್ರ ಇವತ್ತು ನಾಳೆ ಇದಲ್ಲ ಅಮಾವಾಸ್ಯಗಳಾದ್ರಿಂದ ಇದು ಒಂದೇ. ನಾಳೆ ಪಾಠ್ಯ ಇದೆ, ಇದು ಇದೆಯಲ್ಲ ಏನೋ ಅಮಾವಾಸ್ಯೆ ಮತ್ತಿದೆ. ಅಮಾವಾಸ್ಯೆ ಮುಖ್ಯ, ಪಾಠ್ಯ ಮುಖ್ಯ ಅಲ್ಲ, ಅಮಾವಾಸ್ಯೆ ಮುಖ್ಯ, ಬೆಳಿಗ್ಗೆ ಸೂರ್ಯೋದಯ ಕಾಲಕ್ಕೆ ಇರೋದು ಮುಖ್ಯ, ಅದರಿಂದ ನಾಳೆ ಪಾಠ ಇರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಪ್ರಿಯತಾಮಲಾಯ. ಗಂಟೆಯಲ್ಲಿ 12 ಗಂಟೆ ಸ್ವಾಮಿಗಳು 11:30 ಪೂಜೆ ಮುಗಿಸ್ತಾರೆ. ಗೊತ್ತಾಯ್ತಾ? 10 ಇಬ್ಬರು ಬರ್ತಾರೆ, ಯಾರು ಚಿಕ್ಕ ಬೇಜಾರ ಸ್ವಾಮಿಗಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಬರ್ತಾರೆ. ಆದ್ದರಿಂದ ಭಾಳ ವಿಶೇಷ, ಸಂಪುಟ ನರಸಿಂಹದೇವರು ನೋಡ್ಬೋದು, ಇಲ್ಲಿ ವಿಠಲ ದೇವರು ನೋಡ್ಬೋದು. 11:30 ಪೂಜೆ ಮುಗಿಸ್ಬಿಡ್ತಾರೆ, ಆ ತಕ್ಷಣ ಮಂಗಳ 11:00-12:00 12:00 ಮುಗಿದೋಗುತ್ತೆ. ಅದೇ ಸ್ವಾಮಿಗಳು ಒಂದು ಅನುಗ್ರಹ ವಚನ 12:00 ಹೆಚ್ಚು ಕಡಿಮೆ ಬೆಲೆ ಹಾಕ್ತಾರೆ. ಅಷ್ಟೊತ್ತಿ ಬರಬಾರ್ದು, ಅಷ್ಟೇ ಅಷ್ಟೊತ್ತಿ ಬರಬಾರ್ದು. ಮತ್ತೆ ಎಷ್ಟೋ ಜನಗಳು ಏನು ಮಾಡ್ತಾರೆ, ಪುಸ್ತಕ ಇಲ್ಲೇ ಇಟ್ಟು ಹೋಗ್ತೀರಿ, ಮತ್ತೆ ವ್ಯಾಸಪೀಠ ಇಲ್ಲೇ ಬಿಟ್ಟು ಹೋಗ್ತೀರಿ, ಬಿಟ್ಟು ಹೋಗಬಾರ್ದು. ಪುಸ್ತಕ ಇಲ್ಲಿ ಬಿಟ್ಟು ಹೋದ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಓದೋದಿಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ. ಮನೆಗೆ ಹೋಗಿದ್ರೆ ಓದ್ತಾರೆ ಅಂತ ತಪ್ಪಾರ ತಿಳ್ಕೋಬೋದು, ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ಗ್ಯಾರೆಂಟಿ ಓದೋದಿಲ್ಲ ಅಂತ ಆಗುತ್ತೆ. ಆದ್ದರಿಂದ ಒಯ್ಯಷ್ಟಾದ್ರೂ ಒಯ್ಯಸೆ ಒಯ್ದುಬಿಡ್ಬೇಕಾದ್ರೆ ಇದರ ಕಾಸು, ಎರಡು ಕಾಪಿ ಇದ್ರೂ ಕೂಡ ಅಲ್ಲೇ ಒಯ್ಬೇಕು. ನಿಮ್ಗೆ ಎರಡು ಕಾಪಿ ಇರೋ ನಮಗೆ ಗೊತ್ತಿರೋದಿಲ್ಲ, ಎರಡು ಕಾಪಿ ನಮ್ಗೆ ಗೊತ್ತಿರೋದಿಲ್ಲ ಆದ್ದರಿಂದ ನೀವು ಓದೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದರಿಂದ ಒಂದೇ ಕಾಪಿ ಇಟ್ಕೊಂಡು ಹೋಗ್ಬೇಕು, ಹೊರತು ಇಟ್ಟು ಹೋಗ್ಬಾರ್ದು. ಅದೇ ರೀತಿ ವ್ಯಾಸಪೀಠ ಇರಬಾರ್ದು, ಹೊರಗೆ ಬಿಡುತ್ತಾರೆ. ಅದೇ ರೀತಿ ಯಾವುದನ್ನ ಇರಬಾರ್ದು ಪುಸ್ತಕ, ಇಲ್ಲಿ ಯಾವ್ದು ಇಟ್ಟರು ಕೂಡ ಅದು ವೇದವ್ಯಾಸರಿಗೆ ಅವಮಾನ ಮಾಡಬೇಕು. ಅವರೆಲ್ಲ ನೋಡೋದಿಲ್ಲ, ಕೆಲಸ ಬರಬೇಡಿ, ಒಳ್ಳೆಯದಲ್ಲ. ಅವರು ಜ್ಞಾನ ಬರಬೇಕಾದ್ರೆ ಗುರು ಮಾಡಿದ ಸಿದ್ಧತೆಗಳಲ್ಲ ಹೇಳಿದ್ದಾರೆ. ಬಂಗಾರ ಬೆಸ್ಟ್ ಆಫ್ ಆರ್ಗನೈಸ್ ಆಗಿರ್ಬೇಕಂದ್ರೆ ತಪ್ಪಾಗಬಾರ್ದು.